धीमहि सृष्टिश्चित्यप्येहानिर्दर्शितमोबन्ध मोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीष शत्रात्मकस्य विष्णोर्व्यस्ताः समस्ताः सकलगुणनिधिः सर्वगुणव्यभेदः पूर्णानन्दो अव्ययोयो गुरुरपि परमः चिन्तयेयं महान्तम् ಅಲ್ಲಿ ತಿಳಿಸ್ಬಾರ್ದು ಅಂತಾನೆ ಇವತ್ತು ಪಾಠ ಇವತ್ತು ಹೇಳಿದ್ರು ಇದೇ ಅಧಿಕ ಅಂತ ಹೇಳ್ಬಿಡು, ಇದು ಅಧಿಕ ಅಂತ ಹೇಳಿದ ಮೇಲೆ ಬಿಡೋದಾದ್ರೆ ಆಗದು ಹೇಳಿದಾಗಲಿಲ್ಲ ಅಂತ ಆಗತ್ತೆ. ಈ ಮಧ್ಯ ಆಚಾರ್ಯ ಗ್ರಾಣಗ ಅದು ಐತರೆ ಹೇಳಿದ್ರು, ಗ್ರಾಣ ಹಿಡಿಯಕ್ಕೆ ಹೋಗಿದ್ರು ಸೂರ್ಯಗ್ರಹಣಕ್ಕೆ, ಇನ್ನು ಗ್ರಾಣಿಗೆ ಟೈಮ್ ಇತ್ತು. ಏನು ಮಾಡಿದ್ರಾಗ ಐತರ ಪ್ರವಚನ ಶುರು ಮಾಡಿದ್ರು, ಅಷ್ಟೊತ್ತು ಬಿಡಲಿಲ್ಲ ಅಷ್ಟೊತ್ತು ಮತ್ತೆ ಉಳಿದಾಗ ಮತ್ತೆ ಹೇಳ್ತಿರೋದ ಕೆಲಸ. ಶ್ರವಣಾದಿ ವಿನಾನ ಇವ ಕ್ಷಣಂ ತಿಷ್ಠೇದಪಿ ಕ್ವಚಿತ್, ಆದ್ದರಿಂದ ಅದನ್ನು ಬಿಡಾಗಿಲ್ಲ. ಈ ಮದ್ವಿಧಾಹ ಶುಹು, ಎಲ್ಲಿ ನಮ್ಮ ಪ್ರೆಸೆನ್ಸ್ ತೀರ ಅನಿವಾರ್ಯನೋ ಆಗಿರ್ಬೇಕ ಹೊರತು ಬೇರೆದಕ್ಕೆ ಹೋದ್ರೆ ಅರ್ಥ ಇಲ್ಲ. ನಮ್ಮ ಪ್ರೆಸೆನ್ಸ್ ಇಲ್ಲ ಹೋದ್ರೆ ಆಗೋದೇ ಇಲ್ಲ ಅನ್ನೋ ಪ್ರಸಂಗ ಬಂದಾಗ ಮಾತ್ರ ಫಿಸಿಕಲ್ ಪ್ರೆಸೆನ್ಸ್ ಬೇಕು. ಯಾಕಂದ್ರೆ ಪ್ರೆಸೆನ್ಸ್ ನೆಸೆಸಿಟಿನೇ ಇರೋದಿಲ್ಲ, ಹೋಗಿ ಕೂತ್ಬಿಟ್ಟಿರ್ತಾನೆ ಬೆಳಗ್ಗಿನಿಂದ ಕೂತಿರ್ತಾನೆ. ಯಾರದ ಬದಿ ವಿಧಿಯರ ಕೆಲಸ ಇಲ್ಲ. ವಿಷ್ಣುಸರ್ತ ತಮಾಷೆ ಅಂದರೆ ವರಪೂಜೆ ದಿವಸ ವರ ಪಾಠಕ್ಕೆ ಬಂದಿರ್ತಾನೆ, ಉಳಿದವರು ಯಾರೋ ಪಕ್ಕದವರು ಪಾಠಕ್ಕೆ ಬಂದಿರೋದಿಲ್ಲ, ಅವನು ಮರೆ ಅವನೇ ಬಂದಿರ್ತಾನೆ. ಅದಕ್ಕೆ ತಿಳುವಳಿಕೆ ಇಲ್ಲ ಅಂತ ಅರ್ಥ. ಏ ಮದ್ವಿ ದಾಸ್ಯುಹು, ಅದಾಯ್ತು ಕೊನೆಯೇ ಹೇಳ್ತಾರೆ. ಯಮೂಪತೀನಾಂ ಅಭವಾಯ ದೇವ ಭವಾಯ ಯುಷ್ಮಶ್ಚರಣಾನುವರ್ತಿನಾಂ ನಮಸ್ತುಭ್ಯಂ ಭಗವತೆ ಪುರುಷಾಯ ಮಹಾತ್ಮನೆ ವಾಸುದೇವಾಯ ಕೃಷ್ಣಾಯ ಸಾತ್ವತಾಂ ಪತಯೇ ನಮಃ. ನಿನ್ನೆ ಆಗಿತ್ತದು, ವಾಸುದೇವಾಯ ನಮಃ, ಕೃಷ್ಣಾಯ ನಮಃ, ಸಾತ್ವತಾಂ ಪತಯೇ ನಮಃ, ಈ ರೀತಿಯಾಗಿ ಹೇಳಿದರು. ಅದಕ್ಕೆಲ್ಲ ಅರ್ಥ ಹೇಳ್ತಾ ಇದ್ದಾರೆ. ಸರ್ವಾಣಿ ಚ ಭೂತಾನಿ ವಸಂತಿ ಪರಮಾತ್ಮನಿ ಭೂತೇಷು ಚ ಸಸರ್ವಾತ್ಮ ವಾಸುದೇವಸ್ತತಸ್ಮೃತಃ ಇತಿ ವಿಷ್ಣು ಪುರಾಣೆ. ನೋಡಿ ಒಳ್ಳೆ ಅರ್ಥ, ಎಷ್ಟು ಒಳ್ಳೆ ಅರ್ಥ ಹೇಳ್ತಾರೆ, ಎಷ್ಟು ಹೊಸ ಅರ್ಥ ಇದೆ. ವಾಸನಾಥ ವಾಸುದೇವಸ್ ಎಲ್ಲ ಅರ್ಥ ಬಂದಿದೆ, ಇದು ಹೊಸ ಅರ್ಥ ಇದೆ. ಏನಂದ್ರೆ ಅದೇ ತಾತ್ಪರ್ಯ, ಅದೇ ವರ್ಡಿಂಗ್ಸ್ ಎಲ್ಲ ಡಿಫರೆಂಟ್. ಸರ್ವಾಣಿ ಚ ಭೂತಾನಿ ವಸಂತಿ ಪರಮಾತ್ಮನಿ, ಎಲ್ಲ ಪ್ರಾಣಿಗಳು ಯಾರನ್ನು ಆಶ್ರಯಿಸಿವೆ, ನಾರಾಯಣನನ್ನ. ಭೂತೇಶು ಚ ಸರ್ವಾತ್ಮ, ಎಲ್ಲ ಪ್ರಾಣಿ ಅವನಿದ್ದ ವಾಸುದೇವ ಅಂತ ಕರೀತಾರೆ. ತತಃ ಸ್ಮೃತಃ ಇತಿ ವಿಷ್ಣು ಪುರಾಣಿ, ವಿಷ್ಣು ಪುರಾಣ ಅರ್ಥ ಹೇಳಿದೆ ಅಂತ ಹೇಳಿದರು. ಅದು ವಾಸುಶ್ಚಾಸೋ ದೇವಶ್ಚೇಸಿ ವಾಸುದೇವ ತಸ್ಮೈ, ವಾಸುವಾಗಿದ್ದಾನೆ ದೇವನೂ ಆಗಿದ್ದಾನೆ, ಇನ್ನೊಂದು ಅರ್ಥ ಇದೆ. ಅದು ಬೇರೆ ಕೊಟೇಶನ್ ಕೊಟ್ಟರು. ಆತೃತತ್ವ ಆತತತ್ವಾಚ ಮಾತೃತ್ವಾತ್ ಆತ್ಮೇತಿ ಪರಮೋಹರಿ, ಇದನ್ನು ಆಚಾರ್ಯರು ತತ್ವನಿಧದಲ್ಲಿ ಕೋಟ್ ಮಾಡಿದ್ದಾರೆ ಈ ವಾಕ್ಯನ. ಅದು ಮಹೋಪನಿಷತ್ತಿನ ವಾಕ್ಯ ಅಂತ ಹೇಳ್ತಾರೆ. ಆತ್ಮಶಬ್ದಕ್ಕೆ ಅನೇಕ ಅರ್ಥ, ಇದೊಂದು ಅರ್ಥ. ಆತತತ್ವಾಚ ಮಾತೃತ್ವಾತ್ ಆತ್ಮ ಇತಿ ಪರಮೋಹರಿ, ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ಎಲ್ಲವನ್ನು ತಿಳಿದ ಆಕಾಶ ಎಲ್ಲ ವ್ಯಾಪ್ತವಾಗಿದೆ, ಆಕಾಶಕ್ಕೆ ಜ್ಞಾನ ಇಲ್ಲ, ಅದನ್ನು ಆತ್ಮ ಅಂತ ಕರೆಯಲಿಕ್ಕೆ ಬರೋದಿಲ್ಲ. ಅದರ ಕೆಲವರಿಗೆ ಜ್ಞಾನ ಇದೆ, ವ್ಯಾಪ್ತಿ ಇಲ್ಲ, ಅದು ಆತ್ಮ ಅಂತ ಕರೆಯಲಿಕ್ಕೆ ಬರೋದಿಲ್ಲ. ದೇವರಿಗೆ ಏನಿದೆ, ವ್ಯಾಪ್ತಿ ಇದೆ, ಜ್ಞಾನ ಇದೆ, ಅದಕ್ಕೆ ಆತ್ಮ ಅಂತ ಕರೀತಾರೆ. ಇನ್ನೊಂದು ಅರ್ಥ, ಆತ್ಮತತ್ವಾಚ ಮಾತೃತ್ವಾತ್ ಆತ್ಮೇತಿ ಪರಮೋಹರಿ ಆತ್ಮ ಭಾಸಾಹ ತದನ್ನೇಯೇ ನಹಿ ಏತೇಷಾಂ ತಥಾ ಗುಣಾಹ. ಉಳಿದವರಲ್ಲಿ ಆತ್ಮರು ಅಂತ ಕರಿಬಾರ್ದು, ಏನಂತ ಕರಿಬೇಕು, ಆತ್ಮಾಭಾಸರು ಅಂತ ಕರಿಬೇಕು. ಅಭಾಸರು ಆತ್ಮ ಅಂದ್ರೆ ಪ್ರತಿಬಿಂಬ ಅಂತ, ಆತ್ಮನ ಪ್ರತಿಬಿಂಬನೇ ಹೊರತು ಏನಲ್ಲ, ಅವರು ಆತ್ಮರಲ್ಲ. ಅಥವಾ ಆತ್ಮ ಪರಮಾತ್ಮ, ಅವರು ಆ ರೀತಿ ಹೇಳಬೇಕು. ದೇವರನ್ನು ಬರೀ ಆತ್ಮ ಅಂದ್ರೆ ಇವ್ರನ್ನ ಆತ್ಮಾಭಾಸ ಅನ್ಬೇಕು, ಜೀವರನ್ನ ಆತ್ಮ ಅಂದ್ರೆ ದೇವರನ್ನ ಏನನ್ಬೇಕು, ಪರಮಾತ್ಮ ಅನ್ಬೇಕು. ಒಟ್ಟು ದೇವರನ್ನ ಏನಂತ ನೋಡ್ಬೇಕು, ಯಾವಾಗಲೂ ಉತ್ತಮ ಭಿನ್ನ ಅಂತ ನೋಡ್ಬೇಕು. ಅದಕ್ಕಾಗಿ ಆತ್ಮ, ಉಳಿದವರು ಆತ್ಮಾಭಾಸರು. ಮಹಾಮಶ್ಚಾಸೋ ಆತ್ಮ ಚತಸ್ಮೈ, ಅದನ್ನೇ ತತ್ವಮಸಿ ವಿಷಯ ಬಂದಾಗ ಅವ್ರು ಹೇಳ್ತಾರೆ, ಏಷ ಆತ್ಮ, ಅವನು ಪರಮಾತ್ಮ. ಅತತ್ವಮಸಿ ಶ್ವೇತಕೇತೋ, ನೀನು ಅವನಲ್ಲ, ಅವನು ಪರಮಾತ್ಮ ನೀನಲ್ಲ ಅಂತ ಹೇಳಿ ಅವನು ಹಸುನ್ ತೋರಿಸ್ಬಿಟ್ಟು ಸಿಂಹ ಅಂದ್ರೆ ಅದು ಸಿಂಹ ಇದು ಸಿಂಹ ಅಲ್ಲ ಅಂತಾರ. ಹಾಗೆ ಅದು ಸಿಂಹ ಇದು ಸಿಂಹ ಅಲ್ಲ, ಅವನು ಆತ್ಮ, ಇವರು ನೀನು ಆತ್ಮನಲ್ಲ ಇದನ್ನು ಹೇಳ್ತಿದ್ದ. ಹಾಗೆ ಇವ್ರು ಹೇಳ್ತಿದ್ರು ಆತ್ಮ ಅಂತ ಹೇಳ್ತಿದ್ದಾನೆ, ಜ್ವರ ಅರ್ಥ ಮಾಡಿಬಿಟ್ಟು ಅಲ್ಲ ಅಂತ ಹೇಳ್ತಿದ್ದಾರೆ. ದೇಹಕ್ಕೆ ಆತ್ಮ ಅಂದ್ರೆ ಅನೇಕ ಅರ್ಥಗಳಲ್ಲಿ ದೇಹ ಒಂದು ಆತ್ಮ ಶಬ್ದ ದೇಹ ಅಂತ ಅರ್ಥ ಇದೆ, ಆದ್ರೆ ಅದು ಮುಖ್ಯ ಅರ್ಥ ಅಲ್ಲ. ಮುಖ್ಯಾರ್ಥ ಆತ್ಮ ಶಬ್ದಕ್ಕೆ ಯಾವುದು, ಪರಮಾತ್ಮ ಅಂತಾನೆ ಅರ್ಥ. ಉಳಿದವರಿಗೆ ಅರ್ಥ ಮಾಡಿದಾಗ ಅದಕ್ಕೆ ಅರ್ಜೆಂಟ್ ಸೇರಿಸ್ತಾ ಹೋದ್ರು, ಇಲ್ಲದೆ ಹೋದ್ರಿಲ್ಲ. ಆತ್ಮ ಆತತತ್ವ ಚ ಮಹಾಂಶ್ಚಾಸೋ ಆತ್ಮ ಚತಸ್ಮೈ ಸರ್ವತ್ರ ವಸತೀತಿ ಸರ್ವಮತ್ರ ವಸತೀತಿ ಚ ವಾಸುಹು, ಎಲ್ಲದರೊಳಗೆ ಇದ್ದಾನೆ, ಎಲ್ಲದ ಇವನಲ್ಲಿ ವಾಸ ಮಾಡ್ತಾ ಇದೆ, ಅದಕ್ಕೆ ಬಂದಿದೆ ಅರ್ಥ. ಎಲ್ಲಿಂದ ಬಂತು ಅಂದ್ರೆ ವಸ ನಿವಾಸೆ ವಸ್ತು ಧಾತು, ಅದಕ್ಕೆ ನಿವಾಸ ಅಂತ ಅರ್ಥ. ಅದ್ರ ನಿವಾಸ ಅಂದ್ರೆ ವಾಸ ಮಾಡೋನು ಅಂತ ಅರ್ಥ. ಸರ್ವತ್ರ ವಸತೀತಿ ವಾಸುದೇವ, ಅದೆಲ್ಲ ತಿಳಿಸಿ ಎಲ್ಲರೂ ಇವನಲ್ಲಿದ್ದಾರೆ, ಇವನು ಎಲ್ಲರೊಳಗಿದ್ದಾನೆ, ಅದು ವಾಸುದೇವ ಅಂತ ಕರೀತಾರೆ. ಭೂತೇಶು ಚ ಸಸರ್ವಾತ್ಮ ವಾಸುದೇವ ಸ್ತತಸ್ಮೃತ ಇತಿ ವಿಷ್ಣು ಪುರಾಣೆ ನಿಯಮನಾದಿನ ಅಖಿಲ ಲೋಕ ಕರ್ಷಣಾತ್ ಕೃಷ್ಣ. ಕೃಷ್ಣ ಅಂದ್ರೇನು, ಕರ್ಷಣಾತ್ ಕೃಷ್ಣ, ಕರ್ಷಣ ಎಳಿತಾನೆ ಪರಮಾತ್ಮ, ಮನಸ್ಸನ್ನು ಎಳಿತಾನೆ. ಅದಕ್ಕೋಸ್ಕರ ಕೃಷ್ಣ ದೈತ್ಯರ ಪ್ರಾಣವನ್ನೇ ಎಳಿತಾರೆ, ಅದಕ್ಕೆ ಕೃಷ್ಣ, ಅದಕ್ಕೆ ಕೃಷ್ಣ ಅಂದ್ರೆ ಬಂತಲ್ಲ ಆನಂದ, ಎಳಿತಾನೆ ಆನಂದಪೂರ್ಣನಾಗಿದ್ದಾನೆ, ಅದು ಕೃಷ್ಣ ಅಂತಾರೆ. ಇದೆಲ್ಲ ಆಚಾರ್ಯ ಮಾತುಗಳು. ಯತಃ ಕರ್ಷಸಿ ದೇವೇಶ ನಿಯಮ್ಯ ಸಕಲಂ ಜಗತ್ ಅಥೋ ವದಂತಿ ಮುನಯಃ ಕೃಷ್ಣಂ ತ್ವಾಂ ಬ್ರಹ್ಮವಾದಿನಃ ಇತಿ ಕೌರ್ಮೆ, ಕೂರ್ಮ ಪುರಾಣದಲ್ಲಿ ಬಂದಿದೆ. ಅದೆಲ್ಲ ಆಚಾರ್ಯ ಕೋಟ್ ಮಾಡಿರೋ ವಾಕ್ಯಗಳು. ಯತಃ ಕರ್ಷಸಿ ದೇವೇಶ ನಿಯಮ್ಯ ಸಕಲಂ ಜಗತ್, ಎಲ್ಲ ಈ ದೇವೇಶ ನಿಯಮನ ಮಾಡಿ ಎಲ್ಲ ಜಗತ್ತನ್ನು ಸೆಳೆಯೋದ್ರಿಂದ ನಿನ್ನನ್ನು ಮುನಿಗಳೆಲ್ಲ ಕೃಷ್ಣ ಅಂತ ಕರೀತಾರೆ. ಇತಿ ಕೂರ್ಮೆ ಸಾತ್ವತಾಂ ಪತಯೇ, ಸಾತ್ವತಾಂ ಪತಿ ಎಂಬುದಕ್ಕೆ ಎರಡರ್ಥ, ಯಾದವರ ಪತಿ ಅಂತ ಒಂದರ್ಥ. ಯಾದವರಿಗೆ ಏನಂತ ಹೆಸರಿದೆ? ಸಾತ್ವತರು ಅಂತ ಹೆಸರಿದೆ. ಅದು ಇನ್ನೊಂದರ್ಥ, ಸಾತ್ವತರು ಅಂದ್ರೆ ಯೋಗ್ಯರು, ಭಕ್ತಿ ಯೋಗ್ಯರೆಲ್ಲ ಸಾತ್ವತರು, ಸಾತ್ವಿಕರ ಒಡೆಯನೇ ಅಂತ ಇನ್ನೊಂದರ್ಥ. ಇಲ್ಲಿ ಬಂದಿದೆ 6,31,000 ಮೂರೆರಡು ಶತ ಜಪಗಳ ಮೂರು ವಿಧ ಜೀವನೊಳಗೆ ಅಬ್ಜಜ ಕಲ್ಪ ಪರ್ಯಂತ ತಾರತಿಸಿ ಸಾತ್ವರಿಗೆ ಸುಖ ಅಂತ ಅಂದಿದೆ. ಸಾತ್ವರಿಗೆ ಯಾದವರಿಗೆ ಮಾತ್ರ ಸುಖ ಕೊಡ್ತಾರೆ ಅಂತ ಅರ್ಥನ? ಎಲ್ಲ ಸಾತ್ವಿಕರಿಗೆ ಸುಖ ಕೊಡ್ತಾರೆ. ಅಲ್ಲಿ ಸಾತ್ವರಿಗೆ ಶಬ್ದಕ್ಕೆ ಸಾತ್ವಿಕರು ಅಂತ ಅರ್ಥ. ಇಲ್ಲಿ ಎರಡರ್ಥ, ಯಾದವರಿಗೆ ಅಂತಾನು ಅರ್ಥ, ಸಾತ್ವಿಕರಿಗೆಲ್ಲ ಸ್ವಾಮಿ ಅಂತ ಅರ್ಥ. ದುಷ್ಟರಿಗೆ ಸ್ವಾಮಿ ಆದರೂ ಕೂಡ ದುಷ್ಟರಿಗೆ ಏನು ಅನುಸಂಧಾನ ಇಲ್ಲ, ಸ್ವಾಮಿ ಅನುಸಂಧಾನ ಇಲ್ಲ. ಯೋಗ್ಯರಿಗೇನಿದೆ? ಅನುಸಂಧಾನ ಇದೆ. ಅದಕ್ಕೆ ಸಾತ್ವಿಕರಿಗೆ ಸ್ವಾಮಿ ಅಂತ ಕರ. ಇತಿ ಕೌರ್ಮೆ ಸಾತ್ವತಾಂ ಯಾದವಾನಾಂ ಪತಯೇ ಸ್ವಚ್ಛಂದೇನ ಆಪ್ತ ದೇಹಾಯ ವಿಶುದ್ಧ ಜ್ಞಾನ ಮೂರ್ತಯೇ ಸರ್ವಸ್ಮೈ ಸರ್ವ ಬೀಜಾಯ ಸರ್ವಭೂತಾತ್ಮನೇ ನಮಃ. ಮತ್ತೆ ಸ್ವಚ್ಛಂದ, ಸ್ವಚ್ಛಂದೇನ ಆಪ್ತ ದೇಹಾಯ, ಛಂದ ಅಂದ್ರೆ ಇಚ್ಛೆ, ಸ್ವಚ್ಛಂದ ಅಂದ್ರೆ ಏನು? ಸ್ವೇಚ್ಛೆ. ಸ್ವೇಚ್ಛೆಯಿಂದ ರೂಪ ತಗೊಂಡವನು ಅದೇ ಸಂಭವಾಮಿ ಆತ್ಮಮಾಯಯ. ದೇವರಿಗೆ ಯಾರ ಬಂಧನ ಇಲ್ಲ, ಯಾವ ಕರ್ಮದ ಬಂಧನವೂ ಇಲ್ಲ, ಕೇವಲ ಸ್ವೇಚ್ಛೆಯಿಂದ ಅವತಾರ ಮಾಡಿದ್ದಾನೆ. ಅದಕ್ಕೋಸ್ಕರ ಸ್ವಚ್ಛಂದೇನ ಆಪ್ತ ದೇಹಾಯ, ದೇಹವನ್ನು ಸ್ವೀಕಾರ ಅಂದ್ರೆ ರೂಪವನ್ನು ಅವತಾರ ಮಾಡಿದವನು ಅಂತ ಅರ್ಥ. ಇದು ಶ್ಲೋಕನೇ, ಎಲ್ಲ ಸ್ತೋತ್ರ ಕಂಟಿನ್ಯೂ ಆಗ್ತಾ ಇದೆ. ವಿಶುದ್ಧ ಜ್ಞಾನ ಮೂರ್ತಯೇ, ಮೂರ್ತಿ ಜ್ಞಾನಮೂರ್ತಿ, ಶುದ್ಧ ಜ್ಞಾನಮೂರ್ತಿ, ವಿಶುದ್ಧ ಜ್ಞಾನಮೂರ್ತಿ. ದೇವರು ಅತ್ಯಂತ ಶುದ್ಧರಾದ ಜ್ಞಾನ ರೂಪನಾಗಿದ್ದಾನೆ, ಅಪ್ರಾಕೃತ ಶರೀರ ಅಂತ ಅರ್ಥ. ಹಿಂದೆ ದೇಹ ಅಂದ್ರು ತಕ್ಷಣ ಡೌಟ್ ಬಂತು, ನಮ್ಮಂತ ದೇಹ ಅಂತೇಳಿ. ಅಲ್ಲ ಅಲ್ಲ, ವಿಶುದ್ಧ ಜ್ಞಾನಮೂರ್ತಯೇ. ಅದನ್ನ ಟೀಕಾರಾಯರು, ಶುದ್ಧಾನಂದೋರು ಸಂವಿತ್ ದ್ವಿತಿಬಲ ಬಹುಲೋದಾರಿಯ ವೀರ್ಯಾದಿ ದೇಹಂ ಅಂತೇಳಿ. ಈ ಗುಣಗಳೇ ಪರಮಾತ್ಮನ ದೇಹ ಹೊರತು ಗುಣ ವ್ಯತಿರಿಕ್ತವಾದ ದೇಹ, ಪ್ರಾಕೃತ ದೇಹ ಪರಮಾತ್ಮನಿಗಿಲ್ಲ. ಸರ್ವಸ್ಮೈ ಸರ್ವ ಬೀಜಾಯ, ಎಲ್ಲವೂ ಆಗಿರೋನು ಪರಮಾತ್ಮ ಸ್ವಾಮಿಯಾಗಿ. ಸರ್ವ ಬೀಜ, ಬೀಜ ಅಂದ್ರೆ ಕಾರಣ, ಎಲ್ಲಕ್ಕೂ ಮೂಲ ಕಾರಣನಾದ್ರಿಂದ ಸರ್ವ ಬೀಜಾಯ ಸರ್ವಭೂತಾತ್ಮನೇ ನಮಃ. ಸರ್ವಭೂತಾತ್ಮ ಭೂತಾತ್ಮ ಭಗವದ್ಗೀತೆಯಲ್ಲಿ ಮತ್ತೆ ಅನೇಕ ಸತ್ಯ ಬರ್ತದೆ. ಸರ್ವಭೂತಗಳಿಗೂ ಆತ್ಮಭೂತನಾದವನು ಪರಮಾತ್ಮ. ಸರ್ವಭೂತಾತ್ಮನೇ ನಮಃ, ಸರ್ವ ಪ್ರಾಣಿಗಳಿಗೂ ಅಂತರ್ಯಾಮಿಯಾಗಿರ್ತಕ್ಕಂಥವನಿಗೆ, ಸ್ವಾಮಿಯಾಗಿರ್ತಕ್ಕಂಥವನಿಗೆ ನಮಸ್ಕಾರ. ಮಯೇದಂ ಭಗವನ್ ಗೋಷ್ಠ ನಾಶಾಯ ಆಸಾರ ವಾಯುಹಿಹಿ ಚೇಷ್ಟಿತಂ ವಿಹತೆಯನ್ಯಜ್ಞೆ ಮಾನಿನ ತೀವ್ರಮನ್ಯುನಾ. ತಾ ಮಾಡಿದ ಏನ್ ತಪ್ಪು ಮಾಡಿದೆ ಎಂಬುದನ್ನು ಮತ್ತೆ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ. ನಾನು ಈ ರೀತಿ ಮಾಡಿದೆ, ನಾನು ಬೈದೆ, ಕ್ಷಮಿಸಿ ಅಂತ ಹೇಳಿದ್ರೆ ಹಾಗೋ ಹಾಗೆ, ನಾನೇನ್ ತಪ್ಪು ಮಾಡಿದ್ದೇನೆ. ಮಯಾ ಇದಂ ಭಗವನ್, ಭಗವಂತನೇ ಮಯಾ ನನ್ನಿಂದ, ಇದಂ ಗೋಷ್ಠಂ ಈ ಗೋಷ್ಠವನ್ನ, ಈ ಮಳೆಯನ್ನೇನ್ ಮಾಡಿದೆ ನಾನು? ಗೋಷ್ಠನಾಶಾಯ ಆಸಾರ ವಾಯುಭಿ ಚೇಷ್ಟಿತಂ. ಗೋಷ್ಠವನ್ನೇ ನಾಶ ಮಾಡಬೇಕು ಅಂಥೇಳಿ. ಆಸಾರ ಅಂದ್ರೆ ಮಳೆ, ವಾಯು ಅಂದ್ರೆ ಬಿರುಗಾಳಿ, ಎಲ್ಲರೂ ಸೃಷ್ಟಿ ಮಾಡಿದೆ ನಾನು, ದೊಡ್ಡ ತಪ್ಪು ಮಾಡಿದೆ ಅಂತ ಹೇಳ್ತಾರೆ. ಚೇಷ್ಟಿತಂ ವಿಹತೆ ಯಜ್ಞೆ ಮಾನಿನ ತೀವ್ರ ಮನ್ಯುನ. ನನಗೆ ಅಹಂಕಾರ ಇತ್ತು, ನನ್ನ ಯಜ್ಞವನ್ನು ನಿಲ್ಲಿಸಿಬಿಟ್ರಲ್ಲ, ನಿಲ್ಲಿಸಿಬಿಟ್ಟೆಯಲ್ಲ ನೀನು, ಆ ಸಿಟ್ಟಿಗೋಸ್ಕರ ಹಾಗೆ ಮಾಡಿದೆ. ಕೋಪ ಬಂತು, ಒಂದು ಕಾರಣ. ಕೋಪಕ್ಕೇನು ಕಾರಣ? ಯಜ್ಞ ನಿಲ್ಲಿಸಿದ್ದು. ಯಜ್ಞ ನಿಲ್ಲಿಸಿದ್ದು ಯಾರು? ನೀನು. ಬಿಟ್ಟವರು ಅವರು. ಅದಕ್ಕೆ ನಿಮ್ಮೆಲ್ಲರ ಮೇಲೆ ಕೋಪದಿಂದ ಹಾಗೆ ಮಾಡಿದೆ, ನಾನು ತಪ್ಪು ಅಂತ ಹೇಳ್ತಾರೆ. ತೀವ್ರ ಮನ್ಯುನ, ಮನ್ಯು ಅಂದ್ರೆ ಏನು? ಕೋಪ. ತೀವ್ರ ಮನ್ಯು, ಬಹಳ ಕೋಪ ಬಂತು ನನಗೆ, ಅದಕ್ಕೆ ಹಾಗೆ ಮಾಡಿದೆ. ತ್ವಯಾ ಈಶಾನುಗೃಹೀತೋಸ್ಮಿ ಧ್ವಸ್ತಸ್ತಂಭೋ ವೃಥೌದ್ಯಮ ಈಶ್ವರಂ ಗುರುಮಾತ್ಮಾನಂ ತ್ವಾಮಹಂ ಶರಣಂ ಗತಃ. ನಾನೀಗ ತಪ್ಪು ಮಾಡಿದ್ದೆ, ನೀನು ಸರಿ ಮಾಡಿದ್ದೆ ಅಂತ ಹೇಳ್ತಾನೆ. ಸರಿ ಮಾಡಿದ್ದಿ. ತ್ವಯಾ ಈಶ ಅನುಗೃಹೀತೋಸ್ಮಿ, ಹೇ ಈಶಾ, ತ್ವಯಾ ಅನುಗೃಹೀತ ಅಸ್ಮಿ. ನಿನ್ನಿಂದ ಏನಾಗಿದ್ದೇನೆ ನಾನು? ಅನುಗೃಹೀತನಾಗಿದ್ದೇನೆ. ನೋಡಿ, ಅದನ್ನೇನು ತಿಳ್ಕೋಬೇಕು, ದೇವ್ರು ಏನ್ ಮಾಡಿ ಏನಂತ ತಿಳ್ಕೋಬೇಕು ನಾವು? ಅದನ್ನ ಅನುಗ್ರಹ ಅಂತ ಭಾವಿಸ್ಬೇಕು. ಗೊತ್ತಾಯ್ತಾ? ಹತ್ತೇ ಹೊಡೆಯಲು ಒಂದೇ ಹೊಡೆದ ಅಂದ್ರೆ ಏನರ್ಥ? ಅನುಗ್ರಹ. ಇನ್ನು ಒಬ್ಬ ತೊಡೆದ್ರೆ ಬಜೀತಿ ಆಗ್ತೀನಿ, ಅದು ಅನುಗ್ರಹನೇ. ಹೆಚ್ಚು ಫೈನ್ ಆಗ್ತಾ ಕಡಿಮೆ ಮಾಡಿದ್ರೆ ಏನರ್ಥ? ಅನುಗ್ರಹ. ಯಾವ್ದು ಕಡಿಮೆ ಆಗುತ್ತೋ, ಕೆಟ್ಟದ್ದು ಕಡಿಮೆ ಆದ್ರೆ ಅನುಗ್ರಹ, ಒಳ್ಳೇದು ಹೆಚ್ಚಾದ್ರೆ ಅನುಗ್ರಹ. ಮತ್ತೆ ಒಂದು ಹೋಳಿಗೆ ಹಾಕಿದ್ರೆ, ಎರಡು ಹಾಕಿದ್ರೆ ಏನಾಯ್ತದೋ, ಅನುಗ್ರಹ, ಇದು ಕಡಿಮೆ ಹಾಕಿದರೆ ಆಗ್ರಹ, ಅದಕ್ಕೆ ದೋಷಗಳು ಕಡಿಮೆ ಆದರೂ ಅನುಗ್ರಹ, ಹೋದರೂ ಅನುಗ್ರಹ, ಪುಣ್ಯ ಬಂದರೂ ಅನುಗ್ರಹ, ಪುಣ್ಯ ಹೆಚ್ಚಾದರೂ ಅನುಗ್ರಹ. ಅನುಗ್ರಹ ಮಾಡಿದ್ದಿ, ನಾವೇನು ಮಾಡ್ತೇವೆ, ದೇವರು ನಮ್ಮ ತಪ್ಪು ಮಾಡಿಬಿಟ್ಟ ಆ ಥರ ತಿಳ್ಕೊತೀವಿ, ಅದು ತಪ್ಪು. ಏನು ಮಾಡಿ ಅನುಗ್ರಹ ಅಂತಾನೆ ಭಾವಿಸ್ಬೇಕು. ಧ್ವಸ್ತ ಸ್ತಂಭೋ ವೃಥೋದ್ಯಮ, ನಂದು ವ್ಯರ್ಥವಾದ ಕಾರ್ಯ ಆಯಿತು. ಧ್ವಸ್ತ ಸ್ತಂಭ ಅಂದ್ರೇನು, ಸ್ತಬ್ಧ ಏಯಾಯ, ನನ್ನ ಅಹಂಕಾರ ಪೂರ್ತಿ ಹೋಯ್ತದು. ಅದರಿಂದ ಅನುಗ್ರಹ ಮಾಡಿದಾಗಾಯ್ತು. ಇಷ್ಟು ತಲೆನೋವು ಬಂದಾಗ ವಾಸಿ ಮಾಡಿಬಿಟ್ಟ ತಕ್ಷಣ ಅನುಗ್ರಹ ಅಂತ ಹೇಳ್ತಾರಲ್ಲ, ಹಾಗೆ ತಲೆ ಭಾರ ಆಗಿತ್ತು ತಲೆನೋವಿನಿಂದ, ಔಷಧಿ ಕೊಟ್ಟರು ವಾಸಿ ಆಯಿತು, ಕೊಟ್ಟವನಿಗೆ ಅನುಗ್ರಹ ಮಾಡಿದೆ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ನನ್ನ ಪಾಪದ ಭಾರ ಕಳೆದಾಕಿತ್ತು, ತಪ್ಪಿನ ಭಾರ ಮುಗಿಸಿದ್ದಿ. ಧ್ವಸ್ತ ಅಂದ್ರೆ ನಾಶ, ಧ್ವಸ್ತವಾಯಿತು, ನಾಶವಾಯಿತು. ಈಶ್ವರಂ ಗುರು ಮಾತ್ಮಾನಂ ತ್ವಾಮಹಂ ಶರಣಂ ಗತಃ, ನೀನು ಈಶ್ವರ ಗುರು ಸ್ವಾಮಿ ಅಂತ ನಿನ್ನ ನಾನು ಶರಣು ಹೊಂದಿದ್ದೇನೆ. ಈಶ್ವರ ಸರ್ವದೇಹಾನಾಂ ಹೃದಯ ಸರ್ವ ಜೀವಾನಾಂ ಹೃದಯೇ ಅರ್ಜುನ ತಿಷ್ಠತಿ. ಆಮೇಲೆ ಗುರು ಹರಿದೇವ ಪರಃ ಹರಿದೇವ ಗುರು, ಆಮೇಲೆ ಆತ್ಮಾನಂ ಸ್ವಾಮಿ, ಮೂರು ಆಗಿರತಕ್ಕಂಥ ನಿನಗೆ ತ್ವಾಮಹಂ ಶರಣಂ ಗತಃ, ನಿನ್ನನ್ನು ನಾನು ಶರಣು ಹೊಂದಿದ್ದೇನೆ. ಇದು ಇಂದ್ರದೇವರ ಮಾತು, ನೀನು ಗುರುವಾಗಿದ್ದಿ, ಈಶನಾಗಿದ್ದಿ, ಆತ್ಮನಾಗಿದ್ದಿ, ಶರಣು ಹೊಂದಿದ್ದೇನೆ ಅಂತ ಟೀಕರಾರಿ ಇಂದ್ರಾವತಾರ ಅಂತ ಕರೀತಾರೆ. ಅವರು ತತ್ವರಣೆಯ ಟೀಕಾದ ಮೊದಲನೇ ಶ್ಲೋಕದಲ್ಲಿ ಹಾಗೆ ಹೇಳ್ತಾರೆ. ಹೇಳಬೇಕಾದ್ರೆ ಒಳ್ಳೆ ಶ್ಲೋಕದಲ್ಲಿ ಪತಿಂ ಪಿತರಂ ಗುರುತಮಂ ಒಂದೇ ಸದಾ ಅಂತ ಹೇಳ್ತಾರೆ. ತಾ ಗುರುತಮ ಪತಿ ಪಿತ, ಇಂದ್ರದೇವರ ಮಾತು ಹೇಗಿದೆಯೋ ಟೀಕರಾರ ಮಾತು ಹಾಗೆ ಇದೆ. ಬಹಳ ಮುಖ್ಯ. ವಿಶ್ವಶ್ಯೋದಯ ಮಾತನೋತಿ ತದನು ಪ್ರಾಣಂ ವಿಧತ್ತೆ ಪುನಃ ಸೌಖ್ಯಾಪ್ತೀತರ ಹಾನಿ ಸಾಧನ ಬನಂ ವಕ್ತಿ ಶ್ರುತಿರ್ ವ್ಯಂಜಯನ್. ಆಮೇಲೆ ಸೌಖ್ಯಾಪ್ತೀತರ ಹಾನಿ ಸಾಧನ ಬನಂ ವಕ್ತಿ ಶ್ರುತಿರ್ ವ್ಯಂಜಯನ್ ಸ್ವಾಪಂ ಪ್ರಾಪಯತಿ ಶ್ರಮಾಪಹೃತಯೇ ಕಲ್ಪಾವಸಾನೇ ಚ ಯಃ ತಂ ದೇವಂ ಪಿತರಂ ಪತಿಂ ತಂ ದೇವಂ ಪಿತರಂ ಪತಿಂ ಗುರುತಮಂ ಒಂದೇ ರಮಾವಲ್ಲಭಂ. ಆಗ ಇಲ್ಲಿ ಶೋಕ ಅಲ್ಲಿ ಶೋಕ ಇರೋ ಒಂದು ಸಾಮ್ಯ ಗೊತ್ತಾಗುತ್ತೆ. ಶ್ರೀ ಶುಕ ಉವಾಚ ಏವಂ ಸಂಕೀರ್ತಿತಃ ಕೃಷ್ಣೋ ಮಘೋನಾ ಭಗವನ್ಮ ಭಗವಾನಮಂ ಮೇಘ ಗಂಭೀರಯಾ ವಾಚ ರಹಸನ್ನಿಧಮಬ್ರವೀತ್. ಏವಂ ಸಂಕೀರ್ತಿತಃ ಕೃಷ್ಣ, ಹೀಗೆ ಸಂಕೀರ್ತಿತನಾದ ಕೃಷ್ಣ ಮಘೋನಾ, ಮಘೋನಾ ಅಂದರೆ ಇಂದ್ರದೇವರಿಂದ, ಮಘವಾನ್ ಅಂದ್ರೇನು ಇಂದ್ರ, ಇಂದ್ರದೇವರಿಂದ ಭಗವಾನಮಂ ಮೇಘ ಗಂಭೀರಯಾ ವಾಚ ಪ್ರಹಸನ್ನಿಧಮಬ್ರವೀತ್. ಮೇಘ ಗಂಭೀರವಾದ ಮಾತಿನಿಂದ ನಗನಗತ ಮಾತಾಡ್ತಾ ಇದ್ದ. ಅಲ್ಲೂ ಕೂಡ ಪ್ರಹಸನ್ ನಿಧಮಬ್ರವೀತ್, ಭಗವದ್ಗೀತೆ ಹೇಳಬೇಕಾದ್ರೂ ಕೂಡ ಪ್ರಹಸನ್, ಇಲ್ಲೂ ಕೂಡ ಪ್ರಹಸನ್, ನಗನಗತ ಪರಮಾತ್ಮ ಮಾತಾಡ್ತಾನೆ. ಶ್ರೀ ಶುಕ ಉವಾಚ ಏವಂ ಸಂಕೀರ್ತಿತ, ಇಲ್ಲಿ ಕೆಲವು ಮಾತುಗಳಿದೆ ಟೀಕಾದಲ್ಲಿ. ಶ್ರೀ ಹರಿಶರೀರಸ್ಯ ಜಾತುಚಿದಪಿ ಪ್ರಕೃತಿ ನಿರ್ಮಿತತ್ವಂ ನ ಭಾವ್ಯಮಿತಿ ಭಾವೇನಾಹ ಸ್ವಚ್ಛಂದೇನ ಇತಿ. ದೇವರಿಗೆ ಯಾವುದೇ ಕಾರಣದಿಂದ ಕೂಡ ಪ್ರಕೃತಿ ನಿರ್ಮಿತ ದೇಹ ಇದೆ ಅಂತ ಹೇಳಬಾರದು. ಅದಕ್ಕೋಸ್ಕರ ಸ್ವಚ್ಛಂದೇನ ಆತ್ಮದೇಹಾಯ ಅಂತ ಹೇಳಿದ್ದಾರೆ. ವಿಶುದ್ಧ ಜ್ಞಾನಮೂರ್ತಯೇ ಅಂತ ಹೇಳಿದ್ದಾರೆ. ಸ್ವಚ್ಛಂದೇನ ಸ್ವೇಚ್ಛೆಯ ಆತ್ತೋ ದೇಹ ಏನ ಸಾ ತಥಾ ಸ್ವಚ್ಛಂದೇ ಉಪಾತ್ತ ದೇಹಾಯ ಇತಿ ಪಠಂತಿ. ಸ್ವಚ್ಛಂದೇನ ಆತ್ಮದೇಹಾಯ ಅಂತ ಒಂದು ಪಾಠ, ಸ್ವಚ್ಛಂದ ಉಪಾತ್ತ ದೇಹಾಯ ಇನ್ನೊಂದು ಪಾಠ ಇದೆ ಅಂತ ಕೋಟ್ ಮಾಡಿದೆ. ಎರಡು ಪಾಠಾಂತರ ನಮ್ಮಲ್ಲಿ ಅಕ್ಸೆಪ್ಟೆಡ್. ತದುಕ್ತಂ ಬ್ರಹ್ಮವೈವರ್ತೆ, ಬ್ರಹ್ಮವರ್ತನೆ ಹೇಳ್ತಾ ಇದ್ದಾರೆ. ದೇಹೋ ಎಮ್ಮೆ ಸದಾನಂದೋ ಅಂತ ಆಚಾರ ವಾಕ್ಯಗಳಿವೆ. ನಾ ಭಾಗವತ ತಾತ್ಪರ್ಯದ್ದು ನಾಯಂ ಪ್ರಕೃತಿ ನಿರ್ಮಿತ ಪರಿಪೂರ್ಣಶ್ಚ ಸರ್ವತ್ರ ತೇನ ನಾರಾಯಣೋಸ್ಮ್ಯಹಂ ದೇಹೋಯಂ ಮೇ ಸದಾನಂದ ಒಂದೇ ವಂದ್ಯಂ ಸದಾನಂದಂ. ನಾಯಂ ಪ್ರಕೃತಿ ನಿರ್ಮಿತ, ಸದಾನಂದ ಶಬ್ದಕ್ಕೇನು ಅರ್ಥ ಆಯ್ತು ಈಗ? ದೇವರ ದೇಹ ಆನಂದಮಯ ಅಂದರೆ ಪ್ರಾಕೃತ ದೇಹ ಇಲ್ಲ ಅಂತ ಅರ್ಥ. ಇಂಪ್ಲೈಡ್ ಪ್ರಕೃತಿ. ನಾಯಂ ಪ್ರಕೃತಿ ನಿರ್ಮಿತ ಪರಿಪೂರ್ಣಶ್ಚ ಸರ್ವತ್ರ ತೇನ ನಾರಾಯಣೋಸ್ಮ್ಯಹಂ. ಸರ್ವತ್ರ ಪರಿಪೂರ್ಣವಾಗಿರೋದ್ರಿಂದ ಏನಂತ ಕರೀತಾರೆ? ನಾರಾಯಣ ಅಂತ ಕರೀತಾರೆ. ಇತಿ ತಥಾ ನಚ ಗರ್ಭೇ ಅವಸದ್ದೇವಿಯ ನಚಾಪಿ ವಸುದೇವತಃ. ಇದು ತಾತ್ಪರ್ಯದ ವಾಕ್ಯ. ನಚ ಗರ್ಭೇ ಅವಸದ್ದೇವಿಯ ನಚಾಪಿ ವಸುದೇವತಃ. ದೇವರು ದೇವಿ ಅಂದರೆ ದೇವಕಿ, ದೇವಕಿ ದೇವಿ ಗರ್ಭದಲ್ಲೂ ವಾಸ ಮಾಡಿಲ್ಲ. ನಚಾಪಿ ವಸುದೇವ ವಸುದೇವರಿಂದ ಹುಟ್ಟಿ ಬಂದಿಲ್ಲ. ನಚಾಪಿ ರಾಘವಾಜ್ಯಾತಃ, ಅದು ರಾಘವ ದಶರಥ, ದಶರಥ ಮಗನಾಗಿ ಬಂದಿಲ್ಲ, ಅವನಿಂದ ಹೆಸರಿ ಮಗ ಹೊರತು ಅವನಿಂದ ಹುಟ್ಟಿ ಬಂದಿಲ್ಲ. ನಚಾಪಿ ಜಮದಗ್ನಿತಃ ಪರಶುರಾಮ ರೂಪ, ಜಮದಗ್ನಿಯಿಂದ ಅವರು ಬಂದಿಲ್ಲ, ದಶರಥರಿಂದ ಈ ರೂಪ ಬಂದಿಲ್ಲ, ವಸುದೇವರಿಂದ ಇದು ಬಂದಿಲ್ಲ. ನಿತ್ಯಾನಂದೋ ಅದ್ವಯೋಪ್ಯೇವಂ ಕ್ರೀಡತೆ ಅಮೋಘ ದರ್ಶನ ಇತ್ಯಾದಿ ಪಾದ್ಮೆ. ಪರಮಾತ್ಮ ನಿತ್ಯಾನಂದನಾಗಿದ್ದಾನೆ, ಅದ್ವಯ ಈ ಜೊತೆ ಇನ್ನೊಬ್ಬರು ಅದ್ವಿತೀಯನಾಗಿದ್ದಾನೆ. ಕ್ರೀಡತೆ ಅಮೋಘ ದರ್ಶನ, ವಿಹಾರವನ್ನು ಮಾಡಿಕೊಂಡಿದ್ದಾನೆ. ಅಮೋಘ ದರ್ಶನ ಅದು ಮಾಡೋದೆಲ್ಲ ಏನದು ವಿಹಾರ ಹೊರತು ಯಾವ ಕಾಲಕ್ಕೂ ಪರಮಾತ್ಮರಿಗೆ ಬೇರೆ ಯಾವ ಸಂಬಂಧನೂ ಇಲ್ಲ. ಇತ್ಯಾದಿ ಪದ್ಮೆ ತರಿಹಿ ನಿತ್ಯ ದೇಹ ಕಥಂ ಸ್ವಚ್ಛಂದೇನ ದೇಹ ಆಟ ಆಡ್ಬೇಕಾದ್ರೆ ಅನ್ಕೋಬೇಕು. ನಾವು ಒಮ್ಮೊಮ್ಮೆ ಚೂರು ಆಟ ಆಡ್ತೇವೆ, ದೇವರು ಸದಾ ಆಟ ಆಡ್ತಾ ಇರ್ತಾನೆ. ನಮ್ಮ ಆಟದಲ್ಲಿ ಏನಿದೆ, ಸೋಲು ಗೆಲುವು ಇದೆ. ದೇವರಿಗೆ ಏನಿಲ್ಲ, ಬರೀ ಗೆಲುವು, ಸೋಲೇ ಇಲ್ಲ. ದೇವರು ನಮ್ಮ ಆಟದಲ್ಲಿ ಆಯಾಸ ಆಗುತ್ತೆ. ಆಮೇಲೆ ದೇವರಿಗೆ ಆಯಾಸವೇ, ಆಟದಕ್ಕೂ ಆಯಾಸ ಇದೆ. ಮತ್ತೆ ಅದು ಲಂಚ್ ಬ್ರೇಕು, ಟೀ ಬ್ರೇಕು ಅಂತೇಳಿ ಮಾಡಿಕೊಂಡು ಮಧ್ಯೆ ಮಧ್ಯೆ ಬ್ರೇಕ್ ಕೊಡ್ತಾರೆ ಆಯಾಸ ಪರಿಹಾರಕ್ಕೋಸ್ಕರ. ಅದು ಸ್ವಲ್ಪ ಸ್ವಲ್ಪ ತಿಂತಿರ್ತಾರೆ, ಕುಡಿತಿರ್ತಾರೋ, ಕ್ರೀಡೆ ಆಡ್ತಿರ್ತಾರಲ್ಲ, ನಾನ್ ಸ್ಟಾಪ್ ಈಟಿಂಗ್ ತಿದ್ದು ಬರೋದು ಭಾರಿ ಏನೋ ಭಾರಿ ಕಷ್ಟಪಡ್ತಾರಂತೆ. ದೇವರು ಯಾವ ಕಾಲಕ್ಕೂ ಇಲ್ಲ, ಅಷ್ಟೇ ಅಷ್ಟೇ ಲೋಕಕ್ಕೋಸ್ಕರ ಮಾಡ್ತಾರೆ. ಇತ್ಯಾದಿ ಪದ್ಮೆ ತರ್ಹಿ ನಿತ್ಯ ದೇಹ ಕಥಂ ಸ್ವಚ್ಛಂದೇನ ದೇಹಾಂತರಮಾದತ್ತೆ ಇತಿ ಶಂಕಾಂ ಪರಿಹರ್ತು ಮಾತ್ರ. ಹಾಗಿದ್ರೆ ನಿತ್ಯ ದೇಹ ಅಂತ ಹ್ಯಾಕ್ ಕರಿತೀರಿ, ದೇಹಾಂತರ ತಗೋತಾನಲ್ಲಿ ಅಂದ್ರೆ ಎಲ್ಲ ದೇಹಗಳು ಹಾಗೆ ಇರೋದು. ಪದ್ಮವಚನ ಆಚಾರ್ಯೈ ಉದಾಹಾರಿ ಆಚಾರ್ಯ ಉದಾಹರಿಸಿದ್ದಾರೆ. ಆವೇಶೋ ವಸುದೇವಾದೌ ದೇಹಾಧಾರಂ ಹರಿಸ್ಮೃತಂ. ವಸುದೇವರು ಮೂಲಕ ದೇವಿಕೆಯಲ್ಲಿ ಪ್ರವೇಶ ಮಾಡಿದ ಅಂದ್ರೆ ಇಲ್ಲಿ ವಸುದೇವನಲ್ಲಿ ಪ್ರವೇಶ ಮಾಡ್ದ, ದೇವಿಕೆಯಲ್ಲಿ ಪ್ರವೇಶ ಮಾಡ್ದ, ಅವತಾರ ಮಾಡ್ದಾನೆ ಹೊರತು ಹುಟ್ಟಿದ ಅಂದ್ರೆ ದೇಹದ ಹುಟ್ಟಿದ ಅಂತ ತಿಳ್ಕೋಬಾರದು ಅಂತ ಹೇಳಿ. ಪ್ರವೇಶ ಅಷ್ಟೇ, ಇವತ್ತು ಮನೆಯೊಳಗೆ ಪ್ರವೇಶ ಮಾಡಿದ್ರೆ ಮನೆಯಾಗಿಬಿಡ್ತಾನ, ಆಗೋದಿಲ್ಲ. ಆ ರೀತಿ ದೇಹದ ಪ್ರವೇಶ ಮಾಡಿದ್ದಾನೆ ಹೊರತು ಬೇರೆ ಅಲ್ಲ. ಉಪಾದಾನ ಕಾರಣ ಅವರಲ್ಲ. ದೇಹಾಧಾರಂ ಹರೇ ಸ್ಮೃತಂ ದೇಹಾಧಾರಂ ತದನ್ನೇಷಾಂ ಜನ್ಮೇತಿ ಕವಯೋ ವಿದುಹು. ದೇಹ ತಗೊಳ್ಳೋದು ನಮಗೆಲ್ಲ ಹುಟ್ಟು, ಆದರೆ ದೇಹವನ್ನು ಬರೀ ಪ್ರವೇಶ ಮಾಡೋದು ದೇವರು ಹುಟ್ಟು. ಅದಕ್ಕೆ ಗರ್ಭಸ್ತುತಿ ಅಂತ ಮಾಡ್ತಾ ಕೃಷ್ಣನನ್ನು ಸ್ತೋತ್ರ ಮಾಡಿದ್ದಾರೆ ಮೊದಲೇ. ತಥಾಪಿ ಅಸುರ ಮೋಹಾಯ ಗ್ರಂಥೇಶು ಬಹುಧೇಯತೆ. ಆದರೆ ಅಸುರಮೋಹನಕ್ಕೋಸ್ಕರವಾಗಿ ಹುಟ್ಟಿದಾಗಿಟ್ಟಿದೆಲ್ಲ ಹೇಳ್ತಾರೆ. ಆ ಹೇಳಿದ್ದು ಅಸುರಮೋಹನಕ್ಕೆ ಹೊರತು ವಸ್ತುಸ್ಥಿತಿ ಅಲ್ಲ. ವಸುದೇವಾದೌ ವಿಷ್ಣುರಾವೇಶ ಅಭಿವ್ಯಕ್ತಿ ಲಕ್ಷಣ ಪ್ರವೇಶ ಮಾತ್ರಂ ದೇಹಾದಾನಂ ಜನ್ಮ ಇತಿ ತದನ್ನೇಷಾಂ ದೇಹಾದಾನಂ. ಪರಮಾತ್ಮನಿಗೆ ಪ್ರವೇಶ ಮಾತ್ರ, ಉಳಿದವರಿಗೆ ದೇಹ ತಗೊಳ್ಳದೆ. ಕರ್ಮಾಧೀನ ಪ್ರಾಕೃತ ಗಾತ್ರ ಪ್ರಾಪ್ತಿ ಲಕ್ಷಣಂ ಜನ್ಮೇತಿ ಕವಯೋ ಜ್ಞಾನಿ ನೋ ವಿದುಹು. ಜ್ಞಾನಿಗಳು ಹೀಗೆ ಹೇಳ್ತಾರೆ. ವಸುದೇವಾಪತ್ಯ ವಸುದೇವಾಪತ್ಯತ್ವಾದಿ ಪ್ರತಿಪಾದಕ ಅನೇಕ ಮಾನಾನಾಂ ಕಾ ಗತಿರಿತ್ಯತಃ ತಥಾಪಿ. ವಸುದೇವನ ಮಗ ಅಂತ ಹೇಳೋದಕ್ಕೆ ಏನು ಅರ್ಥ ಅಂದರೆ ಅದು ನಿಮಿತ್ತ ಆದ ಅಂತ ಅಷ್ಟೇ ಅರ್ಥ, ಇನ್ನೇನು ಅಲ್ಲ. ಸರ್ವವ್ಯಾಪಿತ್ವಾ ಸರ್ವತಃ ಸರ್ವಃ ತಸ್ಮೈ. ಸರ್ವತ್ರ ವ್ಯಾಪ್ತನಾದ್ದರಿಂದ ದೇವರಿಗೆ ಏನಂತ ಹೆಸರಿದೆ, ಸರ್ವ ಇಲ್ಲಿ ಸರ್ವಸ್ಮೈ ಅಂತ ಪದ ಇದೆ, ಅದಕ್ಕೆ ಅರ್ಥ ಅದೇ. ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ ಸರ್ವಂ ಸಮಾಪ್ನೋಷಿ ತಥೋಷಿ ಸರ್ವ ಇತಿ ಸ್ಮೃತೇ. ಸರ್ವಬೀಜಾಯ ಸರ್ವಕಾರಣಾಯ ಸರ್ವಭೂತಾತ್ಮನೇ ಸರ್ವಭೂತಾನಾಮಾತ್ಮ ಆದಾನಾದಿಕರ್ತ್ರೇ ತಸ್ಮೈ. ಎಲ್ಲ ಭೂತಗಳಿಗೂ ಆದಾನಾದಿಗಳನ್ನು ಮಾಡೋನಾದ್ದರಿಂದ ಅವನೇನಂತ ಹೇಳ್ತಾ ಭೂತಾತ್ಮ. ಇದು ಹೊಸ ಅರ್ಥ, ಮತ್ತೆ ಅಲ್ಲಿ ಆತ್ಮಶಬ್ದಕ್ಕೆ ಅರ್ಥ ಹೇಳಿದ್ರು. ಇಲ್ಲಿ ಹೇಳಬೇಕಾದ್ರೆ ಹೆಚ್ಚಾಪ್ನೋತಿ ಯದಾದತ್ತೆ ಹೆಚ್ಚಾತ್ಯ ವಿಷಯಾನಿಹ ಹೆಚ್ಚಾಶ್ಯ ಸಂತತೋಭಾವ ತಸ್ಮಾತ್ ಆತ್ಮೇತಿ ಭಣ್ಯತೆ ಇತ್ಯುಕ್ತೆ. ಪರಮಾತ್ಮ ಎಲ್ಲವನ್ನೂ ವ್ಯಾಪಿಸಿದ್ದಾನೆ, ಎಲ್ಲವನ್ನೂ ತಗೊಳ್ತಾನೆ, ಎಲ್ಲವನ್ನೂ ತಿಂತಾನೆ, ಅದು ದೇವರಿಗೆ ಆತ್ಮ ಅಂತ ಕರೀತಾರೆ. ಇನ್ನೊಂದು ಅರ್ಥ ಇತ್ಯುಕ್ತೆ. ಇದೆಲ್ಲ ವಿಷ್ಣು ಸಹಸ್ರನಾಮಕ್ಕೆ ಉಪಯೋಗ ಆಗೋ ಪಾತ್ರಗಳು. ಸರ್ವ ಸಂಹರ್ತ್ರೇ ಚ ಸರ್ವ ಸಂಪೂರ್ಣ ಸಾಮರ್ಥ್ಯಾತ್ ಸರ್ವಾತ್ಮ ಸರ್ವಭಕ್ಷಣಾತ್ ಇತಿ ತಂತ್ರ ಭಾಗವತೆ. ಸರ್ವ ಶಬ್ದಕ್ಕೆ ಸಂಪೂರ್ಣ ಸಾಮರ್ಥ್ಯ ಇದ್ದಾಗ ಸರ್ವ ಅಂತ ಕರೀತಾರೆ ದೇವರು ಸರ್ವ ಅಂತ. ಅದಕ್ಕೆ ಇನ್ನೊಂದು ಕಾರಣ ಮುಂದೆ. ಆಸಾರ ಸಹಿತ ವಾಯುಹಿ ಧ್ವಸ್ತಃ ಸಂಭೋ ದರ್ಪೋ ಯಶಸ ತಥಾ ಮಘೋನ ಇಂದ್ರೇಣ ಇಂದ್ರಸ್ತ್ರೀಯ ಸ್ವರ್ಗಾಧಿಪತ್ಯೇನ. ಮುಂದಿನ ಮಾತು. ಏವಂ ಸಂಕೀರ್ತಿತ ಕೃಷ್ಣೋ ಮಘೋನ ಭಗವಾನಮುಂ ಮೇಘಗಂಭೀರ ಯಾ ವಾಚ ಪ್ರಹಸನ್ ನಿಧಮಬ್ರವೀತ್. ಶ್ರೀ ಭಗವಾನು ವಾಚ ಮಯಾ ತೇ ಅಕಾರಿ ಭಗವನ್ ಮಖಭಂಗೋ ಅನುಗೃಹ್ಣತ ಮದನು ಸ್ಮೃತಯೇ ನಿತ್ಯಂ ಮತ್ತಸ್ಯ ಇಂದ್ರಸ್ತ್ರೀಯಾ ಪೃಶಂ. ಮಯಾ ತೇ ಅಕಾರಿ ಮಘವನ್ ಮಖಭಂಗೋ ಅನುಗೃಹ್ಣತ. ಮಖಭಂಗ ಮಾಡಿದ್ದು ನಾನೇ, ಕೃಷ್ಣ ಹೇಳುತ್ತಾನೆ. ಅವ್ರು ಯಜ್ಞ ಬಿಟ್ಟರು ಅಲ್ಲ, ಬಿಡಿಸಿದ್ದು ನಾನೇ. ಯಾತಕ್ಕೆ ಅಂದರೆ ಅನುಗ್ರಹ ಮಾಡೋಕ್ಕೆ ಹಾಗೆ ಮಾಡಿ. ಅವ್ರಿಗೆ ಬುದ್ಧಿ ಕಲಿಸ್ತೇನೆ ಅಂತ ಹೇಳಿದ್ರೆ ಕೆಲವು ಸಲ ನಾನು ಬುದ್ಧಿ ಕಲಿಸ್ಬಿಡ್ತೇನೆ ಅಂತ ಹೇಳ್ತೇವೆ. ಬುದ್ಧಿ ಕಲಿಸ್ದಕ್ಕೆ ನಾನು ಮಾಡಿರೋ ಮದರು ಸ್ಮೃತ ಏ ನಿತ್ಯಂ ನಿತ್ಯನ ಸ್ಮರಣೆ ಬರಲಿ ಅಂತ ಹೀಗೆ ಮಾಡಿದ್ದೇನೆ. ಮತ್ತಸ್ಯ ಇಂದ್ರ ಸ್ತ್ರೀಯಾ ವೃಷ್ಯಂ. ಹೇ ಇಂದ್ರ, ಸ್ತ್ರೀಯಾ ಮತ್ತ ಐಶ್ವರ್ಯದಿಂದಾಗಿ ಮದಿಸಿದ್ದೀನಿ, ಸೊಕ್ಕು ಬಂದಿತ್ತು ಅದು ಕಳಿಲಿಕ್ಕೆ ಅಂತ ಹಾಗೆ ಮಾಡಿದ್ದೇನೆ. ವೃಷ್ಯಂ ಮಾಮೈಶ್ವರ್ಯ ಶ್ರೀಮದಾಂಧೋ ದಂಡಪಾಣಿಂ ನ ಪಶ್ಯತಿ ತಂ ಭ್ರಂಶಯಾಮಿ ಸಂಪದ್ಭ್ಯೋ ಯಶ್ಯೇಚ್ಛಾಮ್ಯ ಅನುಗ್ರಹಂ. ನೋಡಿ ಪರಮಾತ್ಮ ಹಾಗೆ ಹೇಳ್ತಾನೆ, ಮಾಂ ಐಶ್ವರ್ಯ ಶ್ರೀಮದಾಂಧ ದಂಡಪಾಣಿಂ ನ ಪಶ್ಯತಿ. ಐಶ್ವರ್ಯ ಶ್ರೀಮದಾಂಧ, ಐಶ್ವರ್ಯದ ಸಂಪತ್ತಿನಿಂದ ಕುರುಡಾದ ಜನ ನನ್ನ ಮರೆತು ಬಿಡ್ತಾರೆ. ಅದು ಐಶ್ವರ್ಯ ಬ್ಲಾಕ್ ಮಾಡಿಬಿಡುತ್ತೆ. ಅದೇ ಹಿರಣ್ಮಯೇನ ಪಾತ್ರೇಣ ಸತ್ಯ ಶಾಪಿ ಹಿತಮ್ಮುಖಂ. ಬಂಗಾರದ ಪಾತ್ರೆ ಇದ್ರೆ ದ್ರವ್ಯ, ದ್ರವ್ಯದ ಆಸೆ ಬಂದಾಗ ಮನುಷ್ಯ ದೇವರನ್ನು ಮರೆತು ಬಿಡ್ತಾನೆ. ದಂಡಪಾಣಿ ನಪಸ್ಯತಿ, ನಾನು ದಂಡಪಾಣಿಯನ್ನು ಮರೆತು ಬಿಡ್ತಾನೆ ಅವನು. ಅದಕ್ಕೋಸ್ಕರನೇ ತಮ್ಮ ಭ್ರಂಶಯಾಮಿ ಸಂಪದ್ಯೋ, ಅದಕ್ಕೇನು ಮಾಡ್ತೇನೆ, ಅದು ಅರ್ಧ ತೆರೆ ಇದೆಯಲ್ಲ ತೆಗೆದು ಬಿಟ್ಟರಾಯ್ತಲ್ಲ, ಐಶ್ವರ್ಯ ತೆಗೆದು ಬುದ್ಧಿ ಬರುತ್ತೆ ಅವನಿಗೆ ಅಂತ. ತಮ್ಮ ಭ್ರಂಶಯಾಮಿ ಸಂಪದ್ಯೋ ಯಶ್ಯ ಚೇಚ್ಛಾಮಿ ಅನುಗ್ರಹಂ, ಯಾರಿಗೆ ಅನುಗ್ರಹ ಮಾಡೋಕ್ಕೆ ಇಷ್ಟಪಡ್ತೇನಲ್ಲ ಅವ್ರ ಸಂಪತ್ತು ಕಡಿತೇನೆ, ಯಾರಿಗೆ ಆಗ್ರಹ ಮಾಡ್ತೇನಲ್ಲ ಅವ್ರನ್ನೇ ಕಡಿತೇನೆ. ಡಿಫ್ರೆನ್ಸ್ ಗೊತ್ತಾಯ್ತಾ? ರೋಗಿನೇ ಕೊಲ್ಲೋದು ಮರ್ಡರ್, ರೋಗ ನಾಶ ಮಾಡೋದು ಔಷಧಿ. ಜ್ಞಾನಿಗಳಿಗೆ ನಾನು ಯೋಗ್ಯರಿಗೆ ಔಷಧಿ ಕೊಡ್ತೇನೆ, ದುಷ್ಟರಿಗೆ ಪ್ರಾಣ ತೆಗಿತೇನೆ ಅಂತ. ಯಾಕೆ ಅಸುರ ಸ್ವರೂಪ ಅವರಿಗೆ, ಇವರು ಸ್ವರೂಪ ಅಲ್ಲ ಇವರಿಗೆ, ಹೊರಗಿನಿಂದ ಬಂದಿರೋದ್ರಿಂದ ತೆಗೆದು ಹಾಕಿಬಿಡ್ತೇನೆ ಅಂತ ಹೇಳಿದ. ಅಚ್ಚ ಇಚ್ಛಾಭಿ ಅನುಗ್ರಹ ಯಶ್ಚಾಮಿ ಅನುಗ್ರಹ, ಅದಕ್ಕೇನೆ ನಮಗೆ ಏನಾದರೂ ತುಂಬ ದುಃಖ ಬಂದು ದೇವರ ಸ್ಮರಣೆ ಬಂತು ಅಂದರೆ ಅನುಗ್ರಹ ಅಂತ ತಿಳಿಬೇಕು. ದುಃಖ ಬಂದು ದೇವರ ಮೇಲೆ ದ್ವೇಷ ಬಂದರೆ ಅದು ಆಗ್ರಹ ಅಂತ ತಿಳಿಬೇಕು. ಐಶ್ವರ್ಯನೂ ಹೋಯ್ತು, ಭಕ್ತಿನೂ ಹೋಯ್ತು, ಹಾಗಾಗಬಾರ್ದು. ಭಕ್ತಿ ಉಳಿಯೋದಾದರೆ ಎಂಥ ನಾಶಕ್ಕೆ ಕೂಡ ಏನಂತ ಕರಿಬೇಕು ಅದನ್ನು, ಅದನ್ನೇ ಹೇಳ್ತಾರೆ. ವಿಂಧ್ಯಾವಳಿ ಮತ್ತು ಸ್ತೋತ್ರ ಮಾಡ್ತಾರೆ ವಾಮನಾವತಾರವಾದಾಗ, ಎಷ್ಟು ಅನುಗ್ರಹ ಮಾಡಿದ್ದಿ ಬಲಿ ಮೇಲೆ ಅಂತ ಹೇಳ್ತಾರೆ. ಪರಮಾನುಗ್ರಹ ಮಾಡಿದ್ದಿ, ತುಂಬ ಒಂದು ದಾರಿ ತಪ್ಪಿದ್ದ ಸರಿದಾರಿ ತಂದೆ ಅಂತ ಹೇಳ್ತಾರೆ. ಮೇಷ್ಟನ್ನು ಕೆಲವು ಹೋಗುತ್ತಾರೆ, ಎಷ್ಟು ಗೆಟ್ಟ ಊಟ ಅಂತ ಕಳಿಸಿದ್ರಲ್ಲ ಮನೆಗೆ, ಭಾರಿ ಒಳ್ಳೆ ಕೆಲಸ ಮಾಡಿದರೆ ಇವತ್ತಿಂದ ಸರಿ ಹೋಗಿದ್ದಾನೆ ಅಂತ ಹೇಳ್ತಾರೆ. ಯಾಕೆ ಕಳಿಸಿದ್ದಕ್ಕೆ ಇವತ್ತಿಂದ ಸರಿ ಹೋಗಿದ್ದಾನೆ ಅಂತ ಹೇಳ್ತಾರೆ. ಅದು ಆ ಪದ್ಧತಿ ಅಂತ ಹೇಳ್ಕೊಂಡ್ರೆ ಸರಿ. ಗುಣ ವೈಚಿ ಗುಣ ತೇಚ್ಛಾವಿ ಅನುಗ್ರಹಂ ಗಮ್ಯತಾಂ ಚಕ್ರಭದ್ರಂತೆ ಕ್ರಿಯತಾಂ ಮೇ ಅನುಶಾಸನಂ ಸ್ಥೀಯತಾಂ ಸ್ವಾಧಿಕಾರೇಶು ಯುಕ್ತೈಹಿ ವಿಶ್ರಂಭವರ್ಜಿತೈಹಿ. ಗಮ್ಯತಾಂ ಚಕ್ರ, ಇಂದ್ರ ವಾಪಸ್ ಹೋಗು, ಭದ್ರಂತೆ ಒಳ್ಳೇದಾಗಲಿ ನನಗೆ, ಕ್ರಿಯತಾಮ್ಯ ಅನುಶಾಸನಂ ನನ್ನ ಮಾತು ತಪ್ಪದೆ ನಡೆಸ್ಕೊಂಡಿರು, ಸ್ಥೀಯತಾಂ ಸ್ವಾಧಿಕಾರೇಶು ನಿನ್ನ ಕೆಲಸ ಸರಿಯಾಗಿ ನೋಡ್ಕೊ, ಯುಕ್ತೈರ್ ನಿವಸ ವಿಶ್ರಂಭ ವರ್ಜಿತೈಹಿ. ಅಹಂಕಾರ ಮತ್ತೆ ಒಳಗಾಗಬೇಡ, ಈ ಸಂದೇಶ ಕೊಟ್ಟು ಕಳಿಸ್ಬಿಡು, ಡೋಂಟ್ ಡೂ ರಿಪೀಟ್ ಇಟ್ ಅಂತ ಹೇಳ್ತಾರಲ್ಲ ಹಾಗೆ ಕಳಿಸ್ಬಿಡ್ತಾರೆ ಪರಮಾತ್ಮ. ಇದಿಷ್ಟು ಕೂಡ ನೀವೇ ಹೇಳಿ, ರುಜುಗಳು ಮಾಡಿ ರುಜುಗಳು ಹೇಗಾಗ್ತಾರೆ ಅವರು, ರುಜು ಶಬ್ದಕ್ಕೆ ಅರ್ಥ ಏನು? ಮಾಡದೇ ಇರೋ, ಮತ್ತೆ ತಪ್ಪು ಮಾಡದೇ ಇದ್ದವ್ರು ಮಾಡಿದ್ದಾರೆ ಅಂತ ಕೇಳಿದ್ರೆ ಕಾಂಟ್ರಡಿಕ್ಷನ್ ಆಗುತ್ತೆ. ರುಜುಗಳು ಅಂದ್ರೆ ಮಾಡದೇ, ತಪ್ಪು ಮಾಡದೇ ಇರೋರು ಅಂತಾನೆ ಅರ್ಥ. ಶ್ರೀ ಶುಕ ಉವಾಚ, ಅಥಾಪಿ ಅಥಾಹ ಸುರಭಿಹಿ ಕೃಷ್ಣಾಂ ಅಭಿಬಂಧ್ಯ ಮನಸ್ವಿನಿ ಸ್ವಸಂತಾನೈರುಪಾಮಂತ್ರ್ಯ ಗೋರೂಪಿಣಮೀಶ್ವರಂ ಗೋಪರೂಪಿಣಮೀಶ್ವರಂ. ಅಥಾಹ ಸುರಭಿ, ಈ ಕಾಮಧೇನು ಮಾತಾಡುತ್ತೀಗ, ಇಂದ್ರೆ ಬಂದಿತ್ತು ಅದು ಬಂದಿತ್ತಲ್ಲ ಮಾತಾಡ್ತಾ ಇದೆ. ಕೃಷ್ಣಂ ಅಭಿಬಂಧ್ಯ ಮನಸ್ವಿನಿ, ಕೃಷ್ಣ ನಮಸ್ಕಾರ ಮಾಡಿಬಿಟ್ಟು ಕಾಮಧೇನು ಹೇಳ್ತಾ ಇದೆ. ಅದೊಂದೇ ಬಂದಿಲ್ಲ, ಸ್ವಸಂತಾನೈಹಿ ಉಪಾಮಂತ್ರ್ಯ, ಪರಿವಾರ ಸಮೇತ ಬಂದಿದೆ ಸುರಭಿ. ರಾಜ ಬಂದ್ರೆ ಒಬ್ಬನೇ ಬರೋದಿಲ್ಲ, ಕಾಮಧೇನು ಗೋವುಗಳ ರಾಜ, ಆದ್ದರಿಂದ ತನ್ನ ಪರಿವಾರ ಸಮೇತ ಬಂದ್ಬಿಟ್ಟಿದೆ. ಗೋಪರೂಪಿಣಮೀಶ್ವರಂ, ಗೋಪರೂಪದ ಕೃಷ್ಣನನ್ನು ಕುರಿತು ಮಾತಾಡ್ತಾ ಇದೆ ಕಾಮಧೇನು. ಕೃಷ್ಣ ಕೃಷ್ಣ ಮಹಾಯೋಗಿನ್ ವಿಶ್ವಾತ್ಮನ್ ವಿಶ್ವ ಸಂಭವ ಭವತ ಲೋಕನಾಥೇನ ಸನಾಥ ವಯಂ ಅಚ್ಯುತ. ಬರಲಕ್ಕೆ ಸ್ಪೆಷಲ್ ಕಾರಣ ರೀಸನ್ ಇದೆ ಅದಕ್ಕೆ, ಗೋಪುಗಳನ್ನು ಕಾಪಾಡ್ತಿದ್ದಿ ನನ್ನ ಮಕ್ಕಳವರೆಲ್ಲ ಕೂಡ, ಅದಕ್ಕೆ ಥ್ಯಾಂಕ್ಸ್ ಹೇಳಕ್ ಬಂದಿದ್ದೇನೆ ಅಂತ ಹೇಳುತ್ತೆ. ಮಕ್ಕಳ ಮೇಲೆ ಒಂದ್ಕಡೆ ಬಿಟ್ಟಿರ್ತ, ಸರಿಯಾಗಿ ನೋಡ್ಕೊಂಡ್ಬಿಟ್ರೆ ಕಂಡು ಮಾತಾಡಿ ಅನುಗ್ರಹ ಆಯಿತು ಅಂತ ಹೇಳೋ ಹಾಗೆ, ಗೋವುಗಳೆಲ್ಲರೂ ಸಂತತಿ, ಅದು ನೀನು ಕಾಪಾಡ್ತಾ ಇದ್ದಿ, ಅದಕ್ಕೆ ನಾನು ವಿಶೇಷ ದಿನಕ್ಕೆ ನಮಸ್ಕಾರ ಸಲ್ಲಿಸ್ತೇನೆ ಅಂತ ಹೇಳ್ತಾ. ಏನ ಗೊತ್ತಾಗ್ಬಿಟ್ಟಿದೆ, ಸಿಕ್ಕದ ಕಾಲ ಸತ್ಯನಾರ ಆರಾಧನೆ ಇವತ್ತು, ನಾಳೆ ಕವೀಂದ್ರ ತೀರ್ಥರ ಆರಾಧನೆ. ಸತ್ಯಾಚಾರ್ಯರು ಈ ಕಾಲಕ್ಕೇನೆ ವಿಶೇಷವಾಗಿ ಜ್ಞಾನ ಪ್ರಸಾರ ಮಾಡಿದರು, ಪಾಂಡಿತ್ಯದ ಬಗ್ಗೆ ಹೊಸ ಒಂದು ಜಾಗೃತಿ ಉಂಟು ಮಾಡಿದವರು ಅಂದರೆ ಸತ್ಯಾಚಾರ. ಅದಕ್ಕೆ ಎರಡಾಗಬೇಕು, ಪಾಠ ಪ್ರವಚನ ಆಗಬೇಕಾಗಿತ್ತು, ಔದಾರ್ಯ ಬೇಕಾಗಿತ್ತು, ಎರಡು ಬೇಕಿತ್ತು. ಪಾಠ ಪ್ರವಚನ ನಿರಂತರ ಮಾಡಿದರು, ಅದು ಬಹಳ ಮುಖ್ಯ. ಅದು ದೇವ್ರ ಪೂಜೆ ಮಾಡೋದು ಅಂತ ಹೇಳಿದರೆ ಅವರಿಗೆ ಅನುಸಂಧಾನ ಭಾರಿ ಜಾಸ್ತಿ. ಹೇಳಿಲ್ಲ ಒಂದು ಯಾವುದೋ ಎರಡನೇ ಕಾಸಿ ಒಂದು ಸಾಧನೆ ಬಂದಿದೆ ಮರು ದಿವಸ ಯಥಾ ಪ್ರಕಾರ ಶಿಕ್ಷೆ ಹಚ್ಚಿಕೊಡ್ತೇವೆ, ಒಂದೊಂದೇ ಮಂಗಳಾರತಿ ಹಚ್ತಾ ಇದ್ದಾರೆ. ಹುಡುದವರಾಗಿದ್ದರೆ ಜೋರು ಮಾಡಿಬಿಡೋದು, ಎಲ್ಲ ತಂದು ಒಟ್ಟಿಗೆ ಹಾಕಿ ಹಚ್ಚಿ ಒಂದು ನಮಸ್ಕಾರ ಮಾಡಿಬಿಟ್ರು. ಅಷ್ಟು ಜನ ಸಾಯ್ತಿದ್ದಾರೆ ಪಾಪ, ಉಪವಾಸ ಮಾಡಿ ಮಾಡಬೇಕು ಅಂತ. ಅದು ಕಾಮನ್ ಸೆನ್ಸ್ ಅಂತ. ಒಂದು ಕೆಲವು ಉದ್ದೇಶಪೂರ್ವಕ ಹೊತ್ತಾದ ಇನ್ನೂ ಲೇಟ್ ಮಾಡಿಬಿಟ್ಟು ತಾವು ಭಾರಿ ದೊಡ್ಡವರು ತೋರ್ಸಕ್ಕೆ ಹೋಗ್ತಾರೆ. ಪ್ರಾಕ್ಟಿಕಲ್ ಅಪ್ರೋಚ್ ಇರಬೇಕು. ಅದೇ ರೀತಿಯೇ ಒಂದ್ಸರಿ ತಾರಾಧನೆ ಕಾಲ ತುಪ್ಪ ಬಡಿಸ್ತಿದ್ರು, ಆಗಿನ ಕಾಲ ತುಪ್ಪ ಅಂದರೆ ಎ ಕ್ಲಾಸ್ ಕ್ವಾಲಿಟಿ ಅದು, ಅವ್ರು ಬಡಿಸೋನು ಹೇಳ್ತಾರೆ. ಅವ್ರ ಕಾಲಕ್ಕೆ ಅಂದರೆ ರೆಕಾರ್ಡ್ ಅಂತ ಊಟ ಹಾಕೋದು ಹಾಕಿದ್ರೆ ಹೋಗ್ತೀವಿ ಆಗಲೇ. ಯಾವ ಊರಿಗೆ ಹೋದರೂ ಕೂಡ ಆ ಊರಲ್ಲಿ ಅನ್ನದಾನ ಅಂದರೆ ಚಾತುರ್ಮಾಸ ಕೂತರು ಅಂದರೆ ಅನ್ನ ಅದರ ಪ್ರವಾಹ ಇದ್ದಾಗಲೆಕ್ಕ. ಊರವ್ರಿಗೆಲ್ಲ ಭಿಕ್ಷಕರೆಲ್ಲ ಅವ್ರು ಊರು ಬಿಟ್ಟವ್ರು ಅಳತಾ ಕೂತ್ಬಿಡ್ತಿದ್ರು, ಇಷ್ಟು ಸುಖವಾಗಿತ್ತಿರೋ ವಿಷಯ ಸರ್ ನಾವು ನೀರು ಕಷ್ಟಪ. ಅವಾಗ ಮತ್ತೆ ಸ್ಪೆಷಲ್ ಊಟ ಹಾಕ್ಸಿರೋದವ್ರಿಗೆ, ಅವ್ರು ಊಟ ದಿವಸ ಅವರಿಗೆ ಗಮನಕ್ಕೆ ಬಂದಿಲ್ಲ ಸ್ವಾಮಿಗಳಿಗೆ, ಎಲ್ಲ ಹಾಕಿ ಭಿಕ್ಷಕರಿಗೂ ಅದೇ ಊಟ, ಫಸ್ಟ್ ಕ್ಲಾಸ್ ಊಟ ಪ್ರತಿ ದಿವಸ. ಅದು ವ್ಯವಸ್ಥೆ ಮಾಡಿಬಿಟ್ಟಿದ್ದಾರೆ, ಕೊನೆ 5 ದಿವಸ ಅವ್ರು ಅಳತಾ ಕೂತ್ಕೊಂಡ್ರು ಏನಂತ ಕೇಳಿದ್ದಾರೆ. ಕೇಳಿದರೆ ಇಲ್ಲ ಇಷ್ಟು ಸುಖವಾಗಿದ್ವಿ ನಾವೀಗ, ಭಿಕ್ಷೆ ಬೇಡದೆ ಬಿಟ್ಬಿಟ್ಟಿದ್ವಿ, ಭಾಳ ಪದ್ಧತಿ ಆಗಿಬಿಟ್ಟಿದೆ, ಹೌದಾ ಇಷ್ಟು ದಿವಸ ಇದ್ರೆ ಹಾಗಿದ್ರೆ ಇವತ್ತು ನಿಮಗೋಸ್ಕರ ಮಾಡಿಸ್ತೇನೆ ಅಂತೇಳಿ ಸ್ಪೆಷಲ್ ಅಡುಗೆ ಮಾಡಿ ಹಾಕಿ ಕೊಟ್ಟಿರೋದು ಊರಿಂದ. ಏನಕ್ಕೆ ಗೊತ್ತಿಲ್ಲದೆ ಬಂದುಬಿಟ್ರೆ ಪಾಪಿಗಳು ಅಂತ ಅಂತಾರ ಅನ್ನಲಿಲ್ಲ, ಅಷ್ಟು ಒಂಥರ ಕರುಣೆಯ ಹೊಸ ಮುಖ ಅವರು. ಇನ್ನೊಂದು ಹೇಳ್ತಾರೆ ಭಾರಿ ಮುಖ್ಯ ಅವರಿಗೆ ಅಂತ ಕೇಳಿದ್ರೆ, ವಿಜಯಪುರ ಇವತ್ತು ತೋರಿಸ್ತಾರೆ ಮನೇನ, ಅಲ್ಲಿ ಏನೇ ಮಧ್ಯರಾತ್ರಿ ಯಾರೋ ಬಂದ್ಬಿಟ್ಟಿದ್ದಾರೆ ಚಾತುರ್ಮಾಸಿ. ಆಗೆಲ್ಲ ವೆಹಿಕಲ್ಗಳೆಲ್ಲ ಭಾರಿ ಕಷ್ಟ, ಗಾಡಿಯಲ್ಲೇ ಬರಬೇಕಾಗಿತ್ತು. ಮಳೆ ಮಳೆಯಲ್ಲೆಲ್ಲೋ ದಾರಿ ಹಳ್ಳಗಳೇ ಕಟ್ಬಿಟ್ರೆ ನಿಂತೋಗ್ಬಿಡುತ್ತೆ. ನಿಂತ್ಕೊಂಡು ಮಧ್ಯಾಹ್ನ ಬರೋರು ರಾತ್ರಿ ಬಂದಿದ್ದಾರೆ ಪಾಪ, ಮಹಾಸಮರ ರಾತ್ರಿ 12 ಗಂಟೆ ಬಂದಿದ್ದಾರೆ. ಎಲ್ಲ ಕಡೆಗೂ ಕ್ಲೋಸ್, ಊಟ ಆಗೋಗ್ಬಿಟ್ಟಿದೆ, ಎಲ್ಲರೂ ಮಲಗಿಬಿಟ್ಟಿದ್ದಾರೆ. ಆಗ ಸ್ವಾಮಿಗಳು ಅವ್ರು ಬಂದು ಎಲ್ಲ ಒದ್ದೆ ಎಲ್ಲ ವಸ್ತು ಒದ್ದೆ ಆಗಿಬಿಟ್ಟಿದೆ ಪಾಪ. ಗಾಡಿ ತುಂಬ ಜನಗಳು, 16 ಗಾಡಿಗಳು. ಅವ್ರು ಬಂದು ಹೀಗಾಗಿದ್ದೀವಿ, ದಿವಾರರು ಬೈತಿದ್ದಾರೆ. ಮಠದಲ್ಲಿ ಜನ ಹಾಗೇನೆ ಬಾಯಿ ಬಂದು ಇಷ್ಟೊತ್ತು ಗೊತ್ತಿಲ್ಲ ಗೊತ್ತಿಲ್ಲ ಹಾಗೆ ಬಾಯಿ ಬಂದು ಬೈತಾ ಇದ್ದಾರೆ. ಸ್ವಾಮಿಗಳು ಎಲ್ಲ ಓದ್ತಾ ಕೂತಿದ್ದಾರೆ. ಅವ್ರಿಗೆ ಕೇಳಿಸಿದೆ ಮಾತು, ತಕ್ಷಣ ಕೆಳಗಿಳಿದು ಬಂದರು. ಬಂದು ಏನು ವಿಷಯ ಕೇಳಿದ್ರು, ಹೌದಾ ಬಾಬು ಇದ್ರಲ್ಲಿ ಬಂದಿದ್ದಾರೆ, ಯಾತಕ್ಕೆ ಬರ್ತಾರೆ, ನಮ್ಮ ನೋಡಕ್ಕೆ ಬಂದಿದ್ದಾರೆ, ದೇವರ ದರ್ಶನಕ್ಕೆ ಬಂದಿದ್ದಾರೆ, ಬೊಯ್ಯೋದು ಉತ್ತರ ಅಲ್ಲ ಅದಕ್ಕೆ ಅಂತ ಹೇಳಿ ಒದ್ದೆಯಲ್ಲಿದ್ದಾರೆ. ಎಲ್ಲಿ ತರಬೇಕು ಅಂಗಡಿ ಬಾಗಿಲು ತೆಗೆಸಿ ಹೊಸ ಬಟ್ಟೆ ತರಿಸ್ಕೊಡು, ಅಷ್ಟು ಚೆನ್ನಾಗಿ ಬಟ್ಟೆ ತರಿಸ್ಕೊಟ್ಟು. ಆಗ ಅಡುಗೆಗೆ ಅವ್ರು ಅವಾರ್ಡ್ ಮಾಡಕ್ಕೆ ಭಾರಿ ಬುದ್ಧಿವಂತರು ಬಟ್ಟದಾರಲ್ಲ, ಸೌದೆ ಇಲ್ಲ ಅಡುಗೆ ಮಾಡಲಿಕ್ಕೆ, ಸೌದೆ ಇಲ್ಲ ಹೊಸೌದೆ ಇಲ್ಲ, ಅವಾಗ ಇದ್ರಲ್ಲ ಇದು ಒಡೆದಾಕು ಅಂತ ಹೇಳಿದ್ರಲ್ಲ, ಇದನ್ನ ಬಿಡಿಸ್ಬಿಡೋದು ಜನತೆನ. ಆಗಿನ ಕಾಲಕ್ಕೆ ಈಗ ಸಾರಿಸಿ ಏನು ಬಿಡಿಸ್ತಾರೆ, ಬಿಡಿಸೋದಿಲ್ಲ ಇತ್ತು, ಅದ್ರ ಬಿಡಿಸ್ಬಿಟ್ಟು ಅದ್ರಲ್ಲಿ ಅಡುಗೆ ಮಾಡು ಅಂತ ಹೇಳಿದ್ರು. ಆ್ಯಕ್ಚುಲಿ ಮಾಡಿಸಿದ್ರಂತೆ, ಯಜಮಾನ ಬಾಯಿ ಹುಡ್ಕೊಂಡು ನನ್ನ ಮನೆ ಹೋಯ್ತು ಅಂತೇಳಿ ಸಾವು ಯೋಚನೆ ಮಾಡ ಕಟ್ಸ್ಕೊಟ್ರಂತೆ ಮತ್ತೆ ಅವ್ರಿಗೆ. ಯೋಚನೆ ಮಾಡಬೇಡ, ಅದು ಎಷ್ಟು ಪ್ರಾಕ್ಟಿಕಲ್ ಥಿಂಕಿಂಗ್ ಅಂದರೆ, ಆ ರೀತಿ ಒಂದು ಭಾರಿ ಕಷ್ಟ. ವಿದ್ವಾಂಸರಿಗೆ ಅಷ್ಟೇ, ಅವ್ರ ಕೈ ತುಂಬ ಕೊಡೋದು, ಕೈ ತುಂಬ ಕೊಡೋ ಕೈ ತುಂಬಾನೆ. ಎಷ್ಟೋ ಜನ ಪಂಡಿತರು ಇವತ್ತಿಗೂ ಕೂಡ ನಮ್ಮ ಮಗಳು ಮೊಮ್ಮಗಳು ಮದುವೆ ಎಲ್ಲ ಅದರಲ್ಲಿ ಮಾಡಿದೆ ಅಂತ ಹೇಳ್ತಾರೆ. ಅವ್ರ ಶಾಲೋತ್ಸವ ಪದ್ಧತಿ ಕಡಿಮೆ ಆಗ, ಏನಿದ್ರು ಬೆಳ್ಳಿ ಪಾತ್ರೆ ಕೊಡೋದು. ಬೆಳ್ಳಿ ತಂಬಿಗೆ ಅಂದರೆ ಅದು ಸಾಲಿಡ್ ಅವು, ಅದು ಎತ್ತಲಕ್ಕೆ ಬರೋದಿಲ್ಲ ಅಂಥ ಪಾತ್ರೆಗಳು, ಅಂಥ ಒಂದು ಔದಾರ್ಯ ಅವರು. ಅದೇ ರೀತಿ ಅವ್ರ ಬಗ್ಗೆ ತುಂಬ ಕಥೆಗಳು ಹೇಳ್ತಾರೆ. ಆ ಇವರಲ್ಲೇ ಒಂದ್ಸರಿ ಪ್ರಸಂಗ ನಡೀತಂತೆ, ಸ್ವಾಮಿಗಳು ಎಲ್ಲ ಮೇಲಿದ್ದಾರೆ ಮಠದಲ್ಲಿ, ಯಾರೋ ಒಬ್ಬ ಗರ್ಭಿಣಿ ಹೆಂಗಸ್ ಬಂದಿದ್ದಾರೆ. ಅವನೇನು ಗೊತ್ತಾರೆ, ಭಾರಿ ಬಡವರು, ಸ್ವಾಮಿ ಭಾರಿ ಕೊಡ್ತಾರೆ ಅಂತ ಕೇಳಿದ್ದೆ, ನನಗೂ ಕೊಡಿ ಅಂತ ಬಂದಂತ ಪಾಪ. ಪಂಡಿತರಿಗೆ ಕೊಡೋದು ಈಕೆಗೆ ಯಾಕೆ ಕೊಡ್ತಾರೆ? ಅದು ಸ್ವಾಮಿಗಳು ಅಂದರೆ ಪ್ರಾಕ್ಟಿಕಲ್ ಲುಕ್ ಭಾಳ ಜಾಸ್ತಿ ಅವರಿಗೆ ನೋಡಿದ್ರಂತೆ. ಆಯಿತು ಅಂತ ಹೇಳಿಬಿಟ್ಟು ಆ ಹೋಗು ಮೇಲೆ ಕಳಿಸಿದ. ಅವರಿದ್ದರು ಬೆಳ್ಳಿ ಪಾತ್ರೆ ತಿಮ್ಮ ದ್ರಾಕ್ಷಿ ಗೋಡಂಬಿ ರಾಶಿ ಅವರತ್ತು. ಯಾವ್ದಾದ್ರು ಊರಿಗೆ ಹೋದರೆ ಸ್ವಲ್ಪ ಅಲ್ಲ, ಅಂಗಡಿ ಏನಾದರೂ ತಂದು ಬಿಡುತ್ತೆ ಕಳಿಸೋದು, ಅಲ್ಲಿ ಏನಿರುತ್ತೆ ಎಲ್ಲ ಖಾಲಿ ಅದು, ಹೋಗಿಬಿಡು ಅಂಥೇಳಿ ನೋಡಿದ್ದಾರೆ. ಬೆಳ್ಳಿ ರಾಶಿ ತುಂಬಿಬಿಟ್ಟಿದೆ ಬೆಳ್ಳಿ ತಂಬಿಗೆಗಳು. ಹೇಳಿದೆ ಎಷ್ಟು ಬೇಕು ಅಷ್ಟು ತಗೋ ಅಂತ ಹೇಳಿದರು. ಅವ್ರು ಹೇಳಿದ್ರು ಎಷ್ಟು ಬೇಕು ಅಷ್ಟು ತಗೋ. ಆಕಿನೋ ಆಸೆ ಬಂದುಬಿಟ್ಟಿದೆ ಪಾಪ, ಎಲ್ಲ ದೊಡ್ಡದಾಗ ಕಟ್ಕೊಂಡ್ಬಿಟ್ಟಿದ್ದಾರೆ, ದೊಡ್ಡ ಗಂಟು ಮಾಡ್ಕೊಂಡ್ಬಿಟ್ಟಿದ್ದಾರೆ, ಹೊರಲಕ್ಕಾಗ್ತಾ ಇಲ್ಲ. ನೋಡಿದ್ರು ಸಾಮಾನು ಕೆಳಗೆ ಹೋಗು ಅಂತ ಹೇಳಿದೆ, ಶಿಷ್ಯರು ಕೆಲಸ ಮನೆ ಕೊಟ್ಟು ಅಂತ ಹೇಳಿದೆ. ಉಳಿದವರಾದ್ರೆ ಗೊತ್ತಾಯ್ತು ಎಷ್ಟೋ ಇದೆ ಹೇಳಿದ್ದೀನಿ, ಆಗ್ರಿಮೆಂಟ್ ಮಾಡ್ಬೋದಾಗಿತ್ತು, ಇಲ್ಲ ಅಷ್ಟೂ ಮನೆ ಕೊಟ್ಟುವ. ಇದಿಂಥವ್ರು ತುಂಬ ಹೇಳಿ, ಬಹುಶಃ ಇತ್ತೀಚಿನ ದಿವಸದಲ್ಲಿ ಅಷ್ಟು ಔದಾರ್ಯ ತೋರಿಸಿದ್ದು ದಾಖಲೆ. ಆ ವಿದ್ವಾಂಸರು ಕಂಡ್ರಂತೂ ಪಂಚಪ್ರಾಣ, ಒಬ್ಬರು ಪಾಠ ಹೇಳಿದರೆ ಸಂಭಾವನೆ, ಇಬ್ಬರು ಹೇಳಿದರೆ ಡಬಲ್ ಸಂಭಾವನೆ. ಎಷ್ಟು ಜನ ಪಾಠ ಹೇಳಿ ಕೇಳಿಬಿಟ್ಟು ಪರೀಕ್ಷೆ ತಗೊಂಡು ಆ ಶಿಷ್ಯರಿಗೆ ಏನು ಕೊಡ್ತಿದ್ರು, ಅಷ್ಟು ಶಿಷ್ಯರು ಪ್ಲಸ್ ಮತ್ತೆ ಇವ್ರದ್ದು ಆ ರೀತಿ ಕೊಡ್ತಿದ್ರು. ಇವತ್ತು ಏನೇ ಪಾಠ ಹೇಳಿದ್ವಿ ಅಷ್ಟೇ, ಪಾಠ ಬಿಟ್ಟರು ಅಷ್ಟೇ, ಏನು ಮಾಡಿದ್ರು ಎಲ್ಲ ಅಷ್ಟೇ. ಆದ್ದರಿಂದ ಯಾವ ಪಾಠ ಹೇಳಬೇಕು ಅಂತಾರೆ ಮನುಷ್ಯ ಅಂತಾರ. ಹಿಂದಿನ ದಿನಗಳಲ್ಲಿ ಭಾರಿ ಖುಷಿ ಅವರಿಗೆ, ವಿದ್ವಾಂಸರೆಲ್ಲ ಸಭೆಗಳಿಗೆ ಹೋಗಿಬಿಟ್ಟು ವಿದ್ಯಾರ್ಥಿ ಕರ್ಕೊಂಡೇ ಹೋಗೋದು ಎಕ್ಸ್ಟ್ರಾ. ಗೊತ್ತಾಯ್ತು, ಹಿಂದಿನ ಕಾಲ ಪಂಡಿತರ ಮನೆಯವರಿಗೆಲ್ಲ ಬೇರೆ ಕೆಲಸನೇ ಇಲ್ಲ, ವಿದ್ಯಾರ್ಥಿಗಳು ಮಕ್ಕಳಂತೆ ನೋಡೋದೇ ಕೆಲಸ ಅವ್ರಿಗೆ. ಯಾವಾಗ ನೋಡಿದ್ರು ಅವ್ರು ಮಕ್ಕಳಿದ್ದಾಗ ಮನೆ ಸ್ವಂತ ಮಕ್ಕಳಿಗಿಂತ ಆ ಮಕ್ಕಳ ಬಗ್ಗೆನೇ ಜಾಸ್ತಿ ಅವರು. ಅಂಥ ವಾತಾವರಣ ಇತ್ತು. ಆ ರೀತಿ ಸೃಷ್ಟಿ ಮಾಡಿದ ಒಂದು ವೈಶಿಷ್ಟ್ಯ ಸತ್ಯಧ್ಯಾನರದು. ವಿದ್ವತ್ತು ಹಾಗೇನೆ, ಯಾವುದೇ ಒಂದು ವಿಷಯ ಬೇಕು ಅಂದರೆ ಪ್ರೂವ್ ಆಗಲೇಬೇಕು. ಇವತ್ತು ಊಟದವರಿಗೆ ವಾಕ್ಯಾರ್ಥ ಎಂಬ ಕಾಲ ಇವತ್ತು ಬರೀ, ಅಲ್ಲಿ ಹಿಂದೆ ಆಗಲ್ಲ. ಎಲ್ಲ ಕಾಶಿಯಲ್ಲೆಲ್ಲೋ ಇದ್ದ ಕಾಲಕ್ಕೆ ಒಂದು ವಾಕ್ಯಾರ್ಥ ಯಾವುದೋ ಬಂತಂತೆ, ಒಂದು ಪ್ರಮಾಣ ವಾಕ್ಯ ಬೇಕಾಗಿತ್ತು. ಅದು ಎಲ್ಲೋ ಚೆನ್ನೈನಲ್ಲಿ ಯಾರ ಹತ್ರ ಇದೆ, ತಕ್ಷಣ ಹೇಳಿದ್ರಂತೆ ತೊಗೊಂಡು ಬನ್ನಿ ಅಂತ ಕಳಿಸಿ. ಆಗೆಲ್ಲ ಫೋನಿಗಿನ ಏನೂ ಇಲ್ಲ, ಭಾರಿ ಕಷ್ಟ. ಆಗ ಒಬ್ಬನ ಕಳಿಸಿ ಅದು ಬರೋಗಿ ಅಂತೇಳಿ, ಅವಾಗ ಟ್ರೈನ್ ಇಲ್ಲ ಬರಲಿಕ್ಕೋಸ್ಕರ, ಒಂದು ಬೋಗಿ ಒಂದು ಇಂಜಿನ್ ಅಷ್ಟೇ, ಗೊತ್ತಾಯ್ತಾ. ಅದು ನಾಲ್ಕು ಕೊಡ ಸೀದಾ ಅಲ್ಲಿ ಬರ್ಬೋದು, ಪುಸ್ತಕ ರೆಫರೆನ್ಸ್ ತೋರಿಸೋದಕ್ಕೋಸ್ಕರ ಅಷ್ಟೇ. ಇವತ್ತೇನು ಮಾಡಿದ್ರು, ಎಲ್ಲ ಇರ್ಬೋದು ಹೋಗ್ರಿ ಅಂದ್ಬಿಟ್ರೆ ಮುಂದೆ ಹೋಗ್ತಿದ್ರು, ಅದೆಲ್ಲ ಇಲ್ಲ, ಅಷ್ಟು ಕಮಿಟೆಡ್ ಅವರು. ಮತ್ತೆ ಅವರು ತ್ಯಾಗದಲ್ಲೂ ಹಾಗೇನೆ, ಅವ್ರು ಯಾರೋ ಕಾಶಿಗೆಲ್ಲ ಹೋದ ಕಾಲಕ್ಕೆ ಪಂಡಿತನ ಕರೆದಾಗ, ನಾವೆಲ್ಲ ವಾದಕ್ಕೆ ಬರ್ತೇವೆ, ಹಾಗಾದ್ರೆ ಕೆಳಗಿಳಿದು ಕೊಡೋರಲ್ಲ ನಾವು, ನಿಮ್ಮ ಕೆಳ ನಿಮ್ಮ ಸಮಾನಾಸನ ಆಗಬೇಕು. ಅವ್ರು ಹೇಳ್ತಾರೆ ನನಗೆ ಮೇಲೆ ಕೊಡು, ಬಾತ್ ಮೇಲೆ ಕೊಡು, ನಾನು ವಾಕ್ಯಾರ್ಥ ಮಾಡೋದು ಮುಖ್ಯ. ಇವತ್ತು ಅವೇ ಜಾಸ್ತಿ ಇರು, ಬರೀ ಫಾರ್ಮ್ಯಾಲಿಟಿಗಳೇ ಜಾಸ್ತಿ, ಪೀಠ ಗೀಟ ಇದರಲ್ಲೇ ಕಾಲ ಕಳಿತಿರ್ತಾರೆ ಹೊರತು ಇದಿರೋದಿಲ್ಲ. ನಾನೇ ಕೇಳ್ಕೊಳ್ತೀನಿ, ನೀನೇ ಮೇಲೆ ಕೊಡು, ವಾಕ್ಯಾರ್ಥ ಮಾಡಬೇಕಷ್ಟೇ. ಆಗ ಬಂದಂಥವ್ನು ಬಂದಿರು ವರ್ಚಸ್ ನೋಡಿದ ತಕ್ಷಣ ನಮಸ್ಕಾರ ಮಾಡಿ ಕೆಳಗೆ ಕೂತ್ಬಿಟ್ಟು, ಅಷ್ಟೆಲ್ಲ ಮಾಡಿದವನು ನೋಡಿದ ತಕ್ಷಣ ಅವ್ರ ಬದಲಾವಣೆ ಆಗಿದೆ. ಅಂಥದ್ದೆಲ್ಲ ಭಾರಿ ಗುಣಗಳ ಬಗ್ಗೆ ಹೇಳ್ತಾರೆ. ಆ ರೀತಿ ಅವನು ವಿದ್ಯೆ ಉಳಿಸಿದ್ರು, ಅವನು ಶತಮಾನಗಳ ಕಾಲ ಉಳಿಯಷ್ಟು ವಿದ್ಯೆನ ತಂದು. ಎಷ್ಟೋ ಕಡೆ ವಿದ್ಯೆ ಬ್ರೇಕ್ ಆದಾಗ ಅದು ಪ್ರಚಾರಕ್ಕೊಂದು ಒಳ್ಳೆಯ ಒಂದು ಕೊಡಬೇಕಾಗುತ್ತೆ, ರಿಇನ್ಫೋರ್ಸ್ಮೆಂಟ್ ಕೊಟ್ಟಾಗ ಕೊಟ್ಟರು. ವಿದ್ಯಾವಂತರಿಗೆ ದುಡ್ಡು ಕಾಸು ಕೊಟ್ಟಾಗ ಸುಖವಾಗಿರ್ತಾರೆ. ಆ ರೀತಿ ಕೊಟ್ಟ ದಾಖಲೆ ಭಾರಿ ಕಷ್ಟ. ಅದು ಇವತ್ತು ಮುಕ್ತ ಅದು ಎಷ್ಟೋ ಸತಿ ಪ್ರಥಮ ಅವ್ರು ಕೇಳೋ ಪದ್ಧತಿ ಅವರಿರಲಿಲ್ಲ. ನೀವು ಕೊಡಿ ನೀವು ಕೊಡಿ ಆ ಪದ್ಧತಿ ಅವ್ರ ಹತ್ರ ಇರಲಿಲ್ಲ. ಅವ್ರೇನಿದ್ರು ಮಠದಿಂದನೇ ಆಗಬೇಕು. ತೀರಾ ಮಹಾಸಮಾನ ದುಡ್ಡು ಬೇಕಾದಾಗ ಏನು ಮಾಡ್ತಿದ್ರಂತೆ, ರಾಮದೇವ್ರ ಮಂಟಪನೇ ಒತ್ತಿ ಇಟ್ಬಿಟ್ರು. ಗೊತ್ತಾಯ್ತಾ, ಕಡಿಮೆ ಆಗಬಾರ್ದು, ಕಡಿಮೆ ಆಗಬಾರ್ದು, ಇನ್ನೊಬ್ಬರ ಹತ್ರ ತಗೋಬಾರ್ದು, ಇಟ್ಟು ಆಮೇಲೆ ಬಿಡಿಸ್ಕೊಳ್ಳೋದು ಅಂದ್ರೆ ಇದು ಕಡಿಮೆ ಆಗ್ಬೇಕು. ಈ ಥರ ಆ್ಯಂಗಲ್ ಇತ್ತು. ತುಪ್ಪ ಸಾಲದು ಬಂದಿದೆ ಬಡಸರಿಗೋಸ್ಕರ, ಸಾಲು ಸಾಲು ದೀಪ ಹಚ್ಚಿಟ್ಟಿದ್ದಾರೆ ದೇವರಿಗೆ, ನೋಡಿದ್ರಂತೆ ಆ ದೀಪ ಆರಿಸಿಬಿಡಿಸು ಅಂತ ಹೇಳಿ, ದೀಪ ಆರಿಸಿಬಿಡು ಇವರಿಗೆಲ್ಲ ಬಡಿಸು ಅಂತ ಹೇಳ್ತಾರೆ. ಸ್ವಾಮಿ ದೇವರು ದೀಪ ಹಚ್ಚಿಟ್ಟಿದ್ರೆ ಇವರು ದೇವ್ರು ಕೂತಿದ್ದಾರೆ ಇಲ್ಲೇನೆ, ಅದು ಇದೇ ನಂದಾ ದೀಪ ಅಂತ ಹೇಳ್ತಾರೆ. ಇದು ಯಾವ ಆರೋಗ್ಯ ಯಾವಾಗಲೂ ಉಳಿದ ನಂದಾ ದೀಪ. ಮಾತಾಡ್ಬೋದು, ಪ್ರಾಕ್ಟಿಕಲಿ ಮಾಡೋದು ಬಹಳ ಕಷ್ಟ. ಆ ಕಾಲಕ್ಕೆ ಬಂದ ಮನುಷ್ಯ ದಾರಿ ತಪ್ಪಿಟ್ಬಿಡ್ತಾರೆ. ಅದು ಅವ್ರಿಗೆ ಇರಲಿಲ್ಲ. ಯಾವ ಕಾಲಕ್ಕೆ ಅನುಸಂಧಾನದ ಬಗ್ಗೆ ಭಾರಿ ಜಾಗೃತಿ. ಎರಡು ಮ್ಯಾಚ್ ಮಾಡಿದ್ದರಿಂದ ವಿದ್ವಾಂಸರು ನೂರಾರು ಜನ ಬಂದರು. ಅವರು ಪಾಠ ಹೇಳಿದ್ರು, ಅವ್ರ ಪಾಠ ಹೇಳಿ ಗೊತ್ತಲ್ಲ. ವಿದ್ಯೆ ಉಳಿಲಿಕ್ಕೆ ದೊಡ್ಡ ಒಂದು ಕ್ರಾಂತಿ ಮಾಡಿದವರು ಇವ್ರನ್ನೆಲ್ಲ. ವಡಾಗಿರ ಸ್ವಾಮಿ ವಿದ್ಯಾಮಂಡ್ರೆ ಹೇಳ್ತಾ ಇದ್ರಪ್ಪ, ಅವರು ಹೇಳಿದರು. ನಾನು ಹೇಳ್ಬೇಕಾದ್ರಿಲ್ಲ, ತಿರುಪತಿಯಲ್ಲಿ ಮಂಗಳ ಇತ್ತು ಬೇಜಾರು ಸ್ವಾಮಿ ಹೇಳೋದು. ಆಗ ಹೇಳ್ಕೋತ ಹೋದ್ರು, ಮಾತಾಡ್ತಾ ಹೋದಾಗ ನನ್ನ ಕೈಯಲ್ಲಿ ಸ್ವಾಮಿಗಳು ಮಂಗಳ ಮಾಡಿಸಿದ್ರು. ಸುಧಾ ಹೇಳಿ ಪಾಠ ಹೇಳಿಸಿ ಮಂಗಳ ಮಾಡಿಸಿದ್ರು. ಆಮೇಲೆ ಹೇಳಿದರು, ಮಂಗಳಕ್ಕೆ ಜನಗಳಿಗೆಲ್ಲ ಪಂಡಿತರಿಗೆ ಸಂಭಾವನೆ ಕೊಡದೆ ಹೋದರೆ ಅವರಿಗೆ ಸಮಾಧಾನ ಆಗೋದಿಲ್ಲ. ಮಂಗಳದ ಕ್ವಾಲಿಟಿ ನೋಡೋದೇ ಅವ್ರ ಸಂಭಾವನೆ ಮೇಲೆ ನೋಡ್ತಾರೆ ಎಷ್ಟೋ ಜನಗಳು. ನಿಮಗೆ ಅದು ಕೊಡಲಿಕ್ಕಿಲ್ಲ, ನಂಗೆ ಗೊತ್ತಿದೆ. ಅದಕ್ಕೆಲ್ಲ ತರಿಸಿಟ್ಬಿಟ್ಟಿದ್ದೇನೆ, ನಾನು ಕೊಟ್ಟೆ ಅಂತ ಹೇಳಬೇಡಿ, ನೀವು ಕೊಟ್ಟಾಗೆ ಕೊಡಬೇಕು ಅಂತ ಹೇಳಿದರು. ಅದು ಜನಕ್ಕೆ ನೀವು ಕೊಟ್ಟರೆ ಅಂತ ನಾನು ಕೊಡಿಸಿದ್ರೆ ನಿಮ್ಮಲ್ಲಿ ಗೌರವ ಹೋಗಿಬಿಡುತ್ತೆ. ಮತ್ತೆ ಸ್ವಾಮಿಗಳು ನನ್ನ ಬಂದು ಹೇಳಿದರು, ನಾನು ನನ್ನ ಕೈಯಲ್ಲಿ ಕೊಡಿಸಿದ್ರು ಅವ್ರದೇ ಕೊಟ್ಟರು ಅಂತ ಹೇಳಬೇಕು, ನಾನು ಕೊಟ್ಟೆ ಅಂತ ಹೇಳಬಾರ್ದು ಅಂತ ಹೇಳಿ. ಇಂಥ ಒಂದು ಉದಾಹರಣೆ. ಮತ್ತು ಇನ್ನೊಂದು ಭಾಳ ತಮಾಷೆ ಅಂದರೆ, ಯಾರೋ ಒಬ್ಬ ಸ್ವಾಮಿಗಳು ಭಾರಿ ಸಾಲ ಮಾಡಿಬಿಟ್ಟಿದ್ರು, ಭಾರಿ ಸಿಕ್ಕಾಬಿಟ್ಟು ಸಾಲ ಮಾಡಿ ಅವರು ಮಠನೇ ಸೀಸ್ ಮಾಡೋ ಒಂದು ವಾರಂಟ್ ಬಂದಿದೆ ಬ್ರಿಟಿಷ್ ಗೌರ್ಮೆಂಟ್. ಆಗ ವಾರಂಟ್ ಬಂದಿತ್ತು. ಆಗ ಸತ್ಯನಾರಾಯಣ ಗೊತ್ತಾಯಿತು ನಷ್ಟ ಏನು ಮಾಡಿದ್ರು. ಇವತ್ತು ಆ ಕಾನ್ಸೆಪ್ಟೇ ಹೋಗಿಬಿಟ್ಟಿದೆ. ಮಠದ ಜೈಲು ಹೋದ್ರೂ ಸುಮ್ಮನೆ ಕೂತಿರುತ್ತೆ ಅಂತ ಕಾಲ ಇತ್ತು. ಹಿಂದೆ ನೋಡಿ ತಷ್ಟ ನೋಡಿದ್ರಂಥವ್ರು ಎಷ್ಟು ದುಡ್ಡು ಕೊಡಬೇಕಾಗಿತ್ತಲ್ಲ ಅಷ್ಟನ್ನು ತಷ್ಟ ಕಳಿಸ್ಬಿಟ್ರದು. ಬ್ರಿಟಿಷ್ ಗೌರ್ಮೆಂಟ್ ಅರೆಸ್ಟ್ ಮಾಡಕ್ಕೆ ಬಂದಿದ್ದಾರೆ. ಎಲ್ಲ ದುಡ್ಡು ಕೊಟ್ಬಿಟ್ಟು ಇವ್ರಿಗೆ ಭಾರಿ ಸಂತೋಷ ಆಯ್ತು ಸ್ವಾಮಿಗಳು. ಏನು ಮಾಡಬೇಕು ಅಂತ ಏನೂ ಇಲ್ಲ, ಪಾಠಕ್ಕೆ ಒಂದು ಪಾಠ ಓದ್ರೆ ಸಾಕು ಅಂತ ಹೇಳಿ ಏನು ಕೊಡ್ಬೇಕು ಪಾಠವನ್ನು. ಅದಕ್ಕೆ ಜ್ಞಾನಕ್ಕೆ ಕ್ಲಿಕ್ ಮಾಡಬೇಕು. ಇವತ್ತು ಅದು ನೆನೆಸ್ಕೊಂಡು ಇವತ್ತು ಎಷ್ಟು ಅನ್ಯಾಯ ಮಾಡಿದ್ರು ಗೊತ್ತಾಯ್ತಲ್ಲ. ಪಾಠ ಅರೆಸ್ಟ್ ಆಗಿದ್ರೆ ಹೆಮ್ಮೆ ವಿಷಯನ ಅದು, ಭಾಳ ಕೆಟ್ಟ ವಿಷಯ. ಅವರು ತಪ್ಪಾದ ಸಾಲ ಎಲ್ಲ ಮಾಡಿದ್ದಿದ್ದಾನೆ. ಮರ್ಯಾದೆ ಹೋಗೋದು ಯಾರದೀಗ ಕೃಷ್ಣ ರೆಕಾರ್ಡ್ ಆಗೋದು ಮಠ ಸ್ವಾಮಿ ಜೈಲಿಗೆ ಹೋದ್ರೆ ಅಷ್ಟೇ. ಅದ್ರ ಕಾಮನ್ ಸೆನ್ಸ್ ಇರಬೇಕು. ಅದು ಭಾಳ ಅಕ್ಷಮ್ಯ ಅಪರಾಧ. ಆ ತಪ್ಪನ್ನು ಮಾಡ್ಲಿಕ್ಕೆ ಅವಕಾಶ ಕೊಡದೇನೆ ಅವರು ಯಾರೇ ಕಷ್ಟದಲ್ಲಿದ್ದರೂ ಕೂಡ ಕಷ್ಟ ಕೊಡ್ತಿದ್ರು. ಯಾರೋ ಪಂಡಿತರು ಬಂದಿದ್ರಂತೆ, ಅವ್ರ ಮಗಳ ಮದುವೆ ಕೇಳಕ್ಕೆ ಬಂದಿದ್ದ, ದುಡ್ಡು ಕೇಳಕ್ಕೆ ಬಂದಿದ್ದಾನೆ, ಎಂದು ಮದುವೆ ಅಂತ ಕೇಳಿದ್ದಾರೆ. ಅವ್ನು ಹೇಳಿದ್ದಾರೆ ಆಯಿತು ಅಂತ ಇಟ್ಕೊಂಡ್ಬಿಟ್ಟಿದ್ದಾರೆ ಮಠದಲ್ಲಿ. ದಿವಸ ಊಟ ತಿಂಡಿಯಾಗಿ ಆಗ್ತಾ ಇದೆ. ಒಂದು ದಿವಸ ಆಯ್ತು, ತಿಂಗಳಾದರೂ ಸಾಗುಬಡಿ ಏನೂ ಕೊಟ್ಟಿಲ್ಲ. ಅವರ ಸ್ವಭಾವ ಅವರು ಯಾರೇ ಬಂದರೂ ಮದುವೆಗೆ ಸಾಲಕ್ಕೆ ಜನ ಸಾಗುಣೆ ಕೇಳ್ತಿದ್ರು ಅಂತ ಕಾಲ ಇತ್ತು. ಇವತ್ತು ಆ ಪದ್ಧತಿ ಹೋಗಿಬಿಟ್ಟಿದೆ. ಅವ್ರನ್ನೇ ಕೇಳಬೇಕು, ಅವ್ರು ಕೊಟ್ಟು ಕಳಿಸ್ಬೇಕು. ಒಂದು ತಿಂಗಳಿಗಟ್ಟಲೆ ಆದರೂ ಅವ್ರು ಏನು ಕಳಿಸೇ ಇಲ್ಲ. ಆ ಸಾಗುಣ ಜೊತೆ ಯಾರು ಮಾತಾಡೋದು ಭಾಳ ಕಷ್ಟ ಆಗಿನ ಕಾಲಕ್ಕೆ. ಇವತ್ತಿನ ಸುಲಭ ಅಲ್ಲ. ಆಗ ಅವರು ಬಂದವರು ಯಾರು ಉಳಿದ್ಪಟ್ಟಿದ್ರು ಹೇಳ್ಕೊಂಡಿದ್ದಾರೆ ಆಚಾರ್ಯರು. ಭಾಳ ಕಷ್ಟ ಆಗಿಬಿಟ್ಟು ಪಂಡಿತರು ಪಾಪ ಅಂತ. ಹೀಗಾಗಿದೆ, ಸ್ವಾಮಿಗಳು ಕೊಡ್ತಾನೂ ಇಲ್ಲ, ಹೋಗುವಂತ ಇಲ್ಲ, ಇಲ್ಲ ಅಂತ ಇಲ್ಲ, ಮದುವೆ ಮುಹೂರ್ತ ಹತ್ರ ಬರ್ತಾ ಇದೆ, ಏನು ಮಾಡಿ ಸ್ವಲ್ಪ ಹೇಳ್ರಿ ಅಂದ್ರಂತೆ. ಅವ್ರು ಹೇಳಿದ್ರಂತೆ, ಸ್ವಾಮಿ ತುಂಬ ಕಾಯ್ತಾ ಇದ್ದೆ ನಾ ಬ್ರಾಹ್ಮಣ, ತಾವು ಏನಾದ್ರು ಕೊಟ್ಟು ಕಳಿಸ್ಬಿಟ್ರೆ ವಾಸಿ, ಮದುವೆ ಹತ್ರ ಬರ್ತಾ ಇದೆ ಅಂದರೆ ನನಗೆ ಗೊತ್ತಿದೆ, ಕೊಡಲಿಕ್ಕೆ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ, ಈಗಲೇ ಕೊಡೋದಿಲ್ಲ. ಯಾಕೆಂದ್ರೆ ಹೇಗಿದ್ದಾನೆ ಪಾಪ, ನರಪೆ ತಾದಾಗ ಆಗೋಗ್ಬಿಟ್ಟಿದ್ದಾನೆ. ಸೊ ದ್ವಾರ ಆರೈಕೆ ಮಾಡಿಬಿಟ್ಟು ಆಮೇಲೆ ದುಡ್ಡು ಕೊಟ್ಟು ಕಳಿಸ್ತೀನಿ ಅಂತ ಹೇಳಿ, ಸ್ವಲ್ಪ ಇರಲಿ, ಸ್ವಲ್ಪ ಸರಿ ಹೋಗಲಿ ಆರೋಗ್ಯ. ದುಡ್ಡು ಕೊಟ್ಟರೆ ಹೆಂಡತಿ ಮಗಳಿಗೆ ಕೊಟ್ಬಿಡ್ತಾರೆ, ಮುಗಿದು ಹೋಗ್ತದೆ, ಮತ್ತೆ ಹೀಗೆ ಇರ್ತಾರಾತ, ಅದಕ್ಕೆ ಕಾಯ್ತಿದ್ದೀರಿ ಅಂತ ಹೇಳಿದರು. ಆಗ ಬ್ರಾಹ್ಮಣಿಗೆ ಎಷ್ಟು ಸಂತೋಷ ಆಗಿರೋದು. ಇವತ್ತು ಆ ಒಂದು ಮಾನವೀಯತೆ ಹೋಗೇ ಬಿಟ್ಟಿದೆ, ಮಾನವೀಯತೆಯಿಂದ ಭಾಳ ಗೆದ್ದರವರು. ಹೀಗಾಗಿ ಆ ಕಾಲಕ್ಕೆ ಹೊಸ ಒಂದು ಕ್ರಾಂತಿ ಮಾಡಿದರು. ಅವ್ರ ಆರಾಧನೆ ಇವತ್ತು ಒಂಬತ್ತು ಭಾರಿ ವಿಶೇಷ. ಏನೋ ಅದೆಲ್ಲ ಹೇಳಿ, ಅವ್ರು ಮಾಡಿದ್ದೆಲ್ಲ ಒಂದೆರಡು ಕಥೆಗಳಲ್ಲ, ನೂರಾರು ಕಡೆ ಅಂತ ಕೆಲಸ ಮಾಡಿದ್ದಾರೆ. ನಿಜವಾಗ್ಲೂ ಭಾಳ ಗ್ರೇಟ್ ಅಂದ್ರೆ ಆಸೇತೋಹು ಆ ತುಷಾರಾದ್ರೇಹೆ ಯೋಧಿಶೋ ಜಿತವಾನ್ ಮುಹು ಸತ್ಯ ಧ್ಯಾನ ಗುರು ಪಾತು ಯತೀಂದ್ರೈರಿಕು ಪೂಜಿತ. ಇತ್ತೀಚಿನ ಕಾಲಕ್ಕೆ ಅತಿ ಹೆಚ್ಚು ವ್ಯಾಸರಾಜರಾದ ಮೇಲೆ ಅತಿ ಹೆಚ್ಚು ಸ್ವಾಮಿಗಳಿಗೆ ಪಾಠ ಹೇಳಿದ್ದು ಅಂದರೆ ಸತ್ಯ ಧ್ಯಾನ. ಅಷ್ಟು ಪಾಠದ ಬಗ್ಗೆ ಭಾರಿ ಆಸಕ್ತಿ ಇತ್ತು. ಪಾಠ ಪ್ರವಚನ ಅಂದ್ರೆ ಮುಗಿದೋಯ್ತು. ಒಬ್ಬರು ಪಂಡಿತರು ಹೇಳ್ತಾ ಇದ್ರು, ಅವ್ರು ಏನು ಮಾಡಿದ್ದಾರೆ, ಹೊಸ ಹುಡುಗ ಅವರು. ಅವರು ನಾನು ಹೇಳಿದಾಗ 90 ವರ್ಷ ಪಾಪ ಅವರಿಗೆ. ಅವ್ರು ಏನು ಮಾಡಿದ್ದಾರೆ, ದಿವಸ ಬೆಳಿಗ್ಗೆ ಪಾಠ ಕೇಳಬೇಕಲ್ಲ, ಸ್ವಲ್ಪ ಸುಸ್ತು ಪಾಪ ಹುಡುಗರೆಲ್ಲ ಇರ್ತಾರಲ್ಲ, ಸ್ವಾಮಿಗಳು ಎಲ್ಲ ಪರಿಸರಲ್ಲಿ ಎಲ್ಲರೂ ನೋಡಕ್ಕೆ ಹೋಗ್ತಿದ್ರು ಅಷ್ಟೇ 4 ಗಂಟೆಗೆ ಎದ್ದುಬಿಟ್ಟು. ಆತೇನು ಮಾಡಿದ್ದಾನೆ, ಹಾಸಿಗೆ ಸುತ್ತೋದು, ಇದು ಮಾಡ್ತಾರೆ, ನಮ್ಮ ಬಂದು ಹೇಳಬೇಕಲ್ಲ ಲೇಟ್ ಮಾಡ್ತಾರಲ್ಲ ಆ ಥರ ಏನೋ ಸ್ಟೈ ಮುಳಿ ಸುತ್ತೋದು ಬುತ್ತಿ ಸ್ವಾಮಿ ನೋಡ್ತಾ ಇದ್ದಾರೆ. ನೋಡಿದ್ರಂತೆ ಎತ್ತಿ ಒಂದು ಕಾಲಿನ ಬುತ್ತಿ ದೂರ ಎತ್ತಿ ತಾವೇ ಹೋಗೋದ್ರಂತಲ್ಲ, ಬಾಹುಬಾಡ್ ಮಾತು ಕರ್ಕೊಡೋರು ಅದ್ರಲ್ಲಿ ತಾವೇ ಹಾಕಿ ಸುತ್ತಿ ಇಟ್ಬಿಟ್ಟಿರ್ತಾರೆ ರೆಡಿಯಿಂದ. ನಿಮ್ಗೆ ಇದಕ್ಕೆ ಕೈ ಕಳೀತೀಯವ ಅಂತ ಅಂದರೆ ಅಷ್ಟು ಪ್ರಾಕ್ಟಿಕಲ್ ಔಟ್ಲಕ್ಕಿದ್ದು ಅವರಿಗೆ ಅದನ್ನು ನೆನೆಸ್ಕೊಂಡು ಹೇಳ್ತಾ ಇದ್ರು. ಅವತ್ತಿಂದ ಬರೆದಿಷ್ಟು ನಾನು ಕೆಲಸ ಮಾಡ್ತಿದ್ದಿಲ್ಲ. ನಾನು ಯಾರೋ ಸಿನಿಮಾ ಕೊಟ್ಬಿಟ್ಟಿದ್ರು ಅಂತ ಮಠದಲ್ಲಿ. ಇದಕ್ಕೆ ಹೋದಾಗ ತಿರುಪತಿ ಹೊಸ ಸಿನಿಮಾ ಬಂದಿತ್ತಂತಾಗ ಮದ್ರಾಸ್ ಶಿಷ್ಯರೆಲ್ಲ ಸಿನಿಮಾ ಕೊಟ್ಬಿಟ್ಟಿದ್ದಾರೆ, ನೋಡಿದ್ದಾರೆ. ನೋಡಿಬಿಟ್ಟು ಸ್ವಾಮಿ ಬಾಲ ಕಾಯ್ತಾ ಕೂತ್ಬಿಟ್ಟಿದ್ದಾರೆ. ಪರವತ್ತಿಗೆ ಎಲ್ಲರೂ ಕೂಡ ಸೆಕೆಂಡ್ ಶೋ ಹೋಗಿಬಿಟ್ಟಿದ್ದಾರೆ. ಸ್ವಾಮಿ ಮಲಗಿರ್ತಾ ಇದ್ದಾರೆ, ಕೊಟ್ಟು ಮಲಗಿಲ್ಲ ಅವರು, ಬಾಗಿಲೇ ಕೂತ್ಬಿಟ್ಟಿದ್ದಾರೆ. ಎಲ್ಲ ಸಿಕ್ಕಾಕೊಟ್ಬಿಟ್ಟಿದ್ರೆ ಸಿಕ್ಕಾಕೊಡ್ಬಾರ್ದು ನೋಡಿದ್ರಂತೆ. ಇವತ್ತು ಹೋಗಿ ಬಂದಿದ್ದೀರಿ, ನಾಳೆಯಿಂದ ಹೋಗ್ಲಿಕ್ಕೆ ಬಿಡೋದಿಲ್ಲ, ಇವತ್ತು ಇವನು ಬೈಯೋದಿಲ್ಲ, ನಾಳೆಯಿಂದ ಹೋದ್ರೆ ಸುಮ್ಮನೆ ಅದು ಒಳಗೆ ಕಳಿಸಿಬಿಟ್ಟು ಒಬ್ಬ ಯಾವನೋ ಒಬ್ಬನು ಮಾತ್ರ ಉಳ್ಕೊಂಡಿದ್ದಂತೆ, ಹೋಗಿಲ್ಲ ಅದು ಕರೆದ್ರಂತೆ. ನಿನಗೂ ಹೋಗ್ಬೇಕು ಕಳಿಸುತ್ತೆ ಅಂತ ಕೇಳಿದ್ರು. ಅವ್ರು ಹೇಳಿದ್ರು, ನೀರು ಹೋಗಿ ಬಾ, ನಾಳೆ ಹೋಗ್ಬೇಡ, ನೀರು ಹೋಗಿ ಬಾ ಅಂತ ಕಳಿಸ್ತಿರಂತ. ಅದು ಏನು ಆಸೆ ಆಸೆಯಿಂದ ಸಾಯ್ಬೇಡ, ಹೋಗಿ ಬಾ ಅದ್ರೊಳಗೆ.
ಅಂದ್ರೆ ಆ ಥರ ಪ್ರಾಕ್ಟಿಕಲ್ ಯೋಚನೆ ಮಾಡೋದು. ಅದೇನಂತೆ ನಿಸ್ಸಾರ ಅಂತ ಗೊತ್ತಾಗಿಲ್ಲ ನಿಮಗೆ, ನಾಳೆಯಿಂದ ಹೋಗ್ಬಾರ್ದು. ಈ ಥರ ಯೋಚನೆ ಮಾಡಿದರೆ ಮಠಗಳು ಉಳಿತಾವಾಗ. ಆ ಥರ ಯೋಚನೆ ಮಾಡದೇ ಇರೋ ಕನವೇ ಸಿಗ್ತದೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದ ವೋಚ ಮಹಂ ತೇನ ಪ್ರಿಯತಾಂ ಕಮಲ. ನಾಳೆ ಬೆಳಿಗ್ಗೆ ಪಾಠ ಇದೆ.